विश्वेशलिंग संभूतम् विश्वविद्या विबोधकम् विश्ववंद्यम सदा वंदे विश्वाराध्यम जगद्गुरु काशी ज्ञान सिंहासनद आदि जगद्गुरु विश्वाराध्यरने मोदलु माडिकोंडु विश्वेश्वर शिवाचार्य पर्यंतवाद ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಿದ್ಧಾಂತ ಶಿಖಾಮಣಿ ಇದೊಂದು ಅಮೂಲ್ಯವಾಗಿರುವಂತಹ ದಿವ್ಯ ಜ್ಞಾನವನ್ನು ಕೊಡುವ ಒಂದು ಶ್ರೇಷ್ಠವಾದ ಮಣಿ ಇದು. ದೀಪದ ಸಹಾಯದಿಂದ ಕತ್ತಲಲ್ಲಿ ಮನುಷ್ಯ ತನ್ನ ಗಂತವ್ಯ ಸ್ಥಾನವನ್ನು ಹೇಗೆ ಮುಟ್ಟಲಿಕ್ಕೆ ಸಾಧ್ಯವಾಗ್ತಾ ಇದೆ, ಹಾಗೆ ಅಜ್ಞಾನದಿಂದ ಆವೃತನಾಗಿರುವಂತಹ ಜೀವಾತ್ಮ ಆತ್ಮ ಪರಮಾತ್ಮಗಳ ಸ್ಥಿತಿಯನ್ನ ಅವುಗಳ ಐಕ್ಯತೆಯನ್ನ ಜ್ಞಾನರೂಪದಲ್ಲಿ ತಾನು ಪಡೆಯಬೇಕಾದಾಗ ಈ ಸಿದ್ಧಾಂತ ಶಿಖಾಮಣಿಯೇ ಇಡೀ ಮನುಕುಲಕ್ಕೆನೆ ಒಂದು ದಿವ್ಯವಾದ ಪ್ರಕಾಶ ರೂಪವಾಗಿ ಪರಿಣಮಿಸ್ತಾ ಇದೆ. ಅಂಥ ಅಮೂಲ್ಯವಾದ ಗ್ರಂಥದ ನೂರೊಂದು ಸ್ಥಳಗಳಲ್ಲಿ ನೀವೀಗ ಸದ್ಯ ನಾಲ್ಕನೇದಾಗಿರ್ತಕ್ಕಂಥ ಗುರುಕಾರುಣ್ಯ ಸ್ಥಳದಲ್ಲಿ ಆಲಿಸ್ತಾ ಬರ್ತಾ ಇದ್ದೇವೆ. ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ನಾವು ಏನನ್ನೇ ತಿಳ್ಕೊಳ್ಬೇಕಾದರೆ, ಯಾವುದನ್ನೇ ಹೊಸತಾಗಿ ನಾವು ಮಾಡಬೇಕಾದರೆ ತಿಳಿದಿರುವಂತಹ ವ್ಯಕ್ತಿಗಳಿಗೆ ನಾವು ಶರಣಾಗತರಾಗಬೇಕಾಗ್ತದೆ. ಎಲ್ಲಿವರೆಗೆ ನಾವು ಮತ್ತೊಬ್ಬರಿಂದ ತಿಳ್ಕೊಳ್ಳಂಗಿಲ್ಲ ಅಲ್ಲಿವರೆಗೆ ಅದರ ಪರಿಪೂರ್ಣವಾದ ಜ್ಞಾನವಿರಲಾರದಕ್ಕಾಗಿ ನಾವು ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಅದಕ್ಕೆ ಎಂಥದ್ದೇನೆ ವಿದ್ಯೆ ಇರಲಿ, ಅದು ಲೌಕಿಕವಾದ ವಿದ್ಯೆನೇ ಇರಲಿ ಅಲೌಕಿಕವಾಗಿರ್ತಕ್ಕಂಥ ಜ್ಞಾನವೇ ಇರಲಿ, ಯಾವುದನ್ನೇ ಪಡಿಬೇಕಾದರೆ ಆ ವಿದ್ಯೆಯಲ್ಲಿ ಪರಿಣತರಾಗಿರ್ತಕ್ಕಂಥ ಗುರುಗಳಿಗೆ ನಾವೆಲ್ಲ ಶರಣಾಗತರಾಗಬೇಕು. ಅಂತೇನೆ ನಿಜಗುಣ ಶಿವೇಗಳು ಹೇಳ್ತಾರೆ, ಎಂತಪ್ಪ ಪುರುಷರ್ಗೆ ಗುರುವಿಲ್ಲದೆಂತಪ್ಪ ಪುರುಷರ್ಗೆ ಮುಕ್ತಿ ಸಮನಿಸದು ಅಂತ. ಅವರು ಎಂಥವರೇ ಇರಲಿ, ಒಂದು ವೇಳೆ ಅವರಿಗೆ ಮುಕ್ತಿ ಬೇಕಾಗಿತ್ತು ಅಂತಂದ್ರೆ ಗುರುವಿನ ಮಾರ್ಗದರ್ಶನವಿಲ್ಲಾರ್ದನೆ ಯಾರಿಗೂ ಮುಕ್ತಿ ಸಿಗಲಿಕ್ಕೇನೆ ಸಾಧ್ಯ ಇಲ್ಲ. ಇವತ್ತು ನಾವು ಎಷ್ಟೋ ಯುಗಗಳಲ್ಲಿ ದೇವತೆಗಳು ಅವತಾರವನ್ನು ತಾಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಕೃಷ್ಣಾವತಾರ, ರಾಮಾವತಾರ, ಈ ಅವತಾರ ದೇಹಗಳು ಕೂಡ ಗುರುಗಳನ್ನು ಆಶ್ರಯಿಸಿ ವಿದ್ಯಾಭ್ಯಾಸವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡ್ರು ಅನ್ನುವಂತಹದ್ದನ್ನು ನಾವು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಓದಿ ನಾವು ತಿಳ್ಕೊಂಡಿದ್ದೇವೆ. ಹಾಗೇನೆ ಮನುಷ್ಯನ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಕೂಡ ಗುರುವಿನ ಅವಶ್ಯಕತೆ ಇರುವಂತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಸ್ಥಾನ ಗುರುವಿಗೆ ಕೊಡಲಾಗಿದೆ. ಅದಕ್ಕೆ ಗುರು ಏನ್ ಮಾಡ್ತಾನೆ ಅಂತ ಕೇಳಿದರೆ ನಮಗೆ ಮತ್ತೊಂದು ಜನ್ಮವನ್ನು ದಯಪಾಲಿಸ್ತಾ ಇದ್ದಾನೆ. ಪುನರ್ಜನ್ಮವನ್ನು ನಾವು ಗುರುವಿನಿಂದ ಪಡಿತಾ ಇದ್ದೇವೆ. ತಂದೆ ತಾಯಿಗಳಿಂದ ಪ್ರಾಪ್ತವಾಗಿರುವಂತಹ ಜನ್ಮ ಇದು ಸಹಜವಾಗಿ ನಮ್ಮೆಲ್ಲರಿಗೆ ಪ್ರಾಪ್ತವಾಗ್ತದೆ. ಆದರೆ ಅದು ಪ್ರಾಪ್ತವಾಗಿರುವಂತಹ ಜನ್ಮಕ್ಕೆ ನಾವು ಅದಕ್ಕೆ ಅದು ಅಶುದ್ಧವಾಗಿರುವಂತಹ ಅಜ್ಞಾನದಿಂದ ಕೂಡಿಕೊಂಡಿರುವಂತಹ ಸಂಸ್ಕಾರ ರಹಿತವಾಗಿರ್ತಕ್ಕಂಥ ಜನ್ಮ ಅಂತ ನಾವು ಕರೀತಾ ಇದ್ದೇವೆ. ಅದಕ್ಕೇನೆ ಗುರುಗಳು ಸಂಸ್ಕಾರ ಕೊಟ್ಟಾಗ ಆ ಸಂಸ್ಕಾರದ ಫಲವಾಗಿ ಆ ಅಶುದ್ಧವೇ ಶುದ್ಧವಾಗ್ತದೆ, ಅದು ಒಂದು ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಪಡ್ಕೊಳ್ಲಿಕ್ಕೆ ಕಾರಣ. ಅದಕ್ಕೆ ನೀವೆಲ್ಲ ನೋಡ್ತೀರಿ, ಸಾಮಾನ್ಯವಾಗಿ ಮಣ್ಣು ಅದಕ್ಕೆ ನಾವೆಲ್ಲ ಹದ ಮಾಡಿ ಅದನ್ನು ಕುಟ್ಟಿ ಅದಕ್ಕೊಂದು ಆಕಾರ ಕೊಟ್ಟು ಅದನ್ನು ಸುಟ್ಟು ತಯಾರು ಮಾಡಿದಾಗ ಅದೊಂದು ಗಡಿಗೆ ಆಗ್ತದೆ, ಒಂದು ಪಾತ್ರೆ ಆಗ್ತದೆ, ನಮಗೆ ಆಹಾರ ಪಚನ ಮಾಡ್ಲಿಕ್ಕೂ ಬೇಯಿಸ್ಲಿಕ್ಕೂ ಬರ್ತದೆ, ಹಾಗೂ ನೀರು ತರಲಿಕ್ಕೂ ಕೂಡ ಉಪಯೋಗ ಬರ್ತದೆ. ಎಲ್ಲಿವರೆಗೆ ಮಣ್ಣಿಗೆ ಸಂಸ್ಕಾರ ಕೊಡೋದಿಲ್ಲ ಅಲ್ಲಿವರೆಗೆ ಅದು ನಮಗೆ ಆ ರೀತಿಯಾಗಿ ಉಪಯೋಗಕ್ಕೆ ಅದು ಬರಲಿಕ್ಕೇನೆ ಸಾಧ್ಯ ಇಲ್ಲ. ಹೊಲದೊಳಗೆ ನಾವು ಸಾದಾ ಮಣ್ಣಿನೊಳಗನೆ ನಾವು ಉತ್ತಮವಾದ ಬೆಳೆಯನ್ನ ಬೆಳೆಯಬೇಕಾಗಿದ್ರು ಕೂಡ ಅದಕ್ಕೆ ರಂಟೆ ಕುಂಟೆಗಳ ಮೂಲಕವಾಗಿ ನಾವು ಮಣ್ಣಿಗೆ ಮತ್ತೆ ಸಂಸ್ಕಾರ ಕೊಡ್ತೀವಿ. ಅವಾಗ ಅದರಿಂದ ನಾವು ಒಳ್ಳೆಯ ಬೆಳೆಯನ್ನ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಭೂಮಿಗೆ ಸಂಸ್ಕಾರವನ್ನು ಮಾಡಲಾರ್ದನೆ ಅಕಸ್ಮಾತ್ ಬೀಜಗಳನ್ನು ಹಾಗೆ ಬಿತ್ತಿದ್ರೆ ಕೆಲವೊಂದು ಬೀಜಗಳು ಹುಟ್ಟಬಹುದು, ಕೆಲವೊಂದು ಹುಟ್ಟಲಾರದೆ ಹಾಗೆ ಹೋಗ್ಬೋದು. ಅಷ್ಟೊಂದು ಸರಿಯಾದ ಪ್ರತಿಫಲವನ್ನು ನಾವು ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಕೂಡ ಗುರುವಿನ ಅವಶ್ಯಕತೆ ಇರುವಂತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಸ್ವರೂಪವನ್ನು ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ಗುರುವಿನ ಪಾತ್ರ ಬಹಳಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು. ಆತ್ಮ ನಮ್ಮಲ್ಲೇ ಇದ್ರೂ ಕೂಡ ಪರಮಾತ್ಮನು ನಮ್ಮಲ್ಲೇ ಇದ್ರೂ ಕೂಡ ಆತನ ತಿಳುವಳಿಕೆ ಇಲ್ಲದಕ್ಕಾಗಿ ನಾವು ಎಲ್ಲೆಲ್ಲೋ ದೇವರನ್ನ ಹುಡುಕ್ತಾ ಇದ್ದೇವೆ, ಬಹಳಷ್ಟು ಕಷ್ಟವನ್ನು ಪಡೀತಾ ಇದೆ. ಅದಕ್ಕೆ ತನ್ನಲ್ಲಿರುವಂತಹ ಆತ್ಮ ಪರಮಾತ್ಮರನ್ನು ತಿಳಿಸಬೇಕಾದ್ರೂ ಕೂಡ ನಮಗೆ ಗುರುವಿನ ಅವಶ್ಯಕತೆ ಬೇಕಾಗ್ತದೆ. ಒಬ್ಬ ಮನುಷ್ಯ ಗಸ್ತಿ ಹೊಡಿತಾ ಇರ್ತಾನೆ, ಹಳೆ ಕಾಲದ ಕಥೆಗಳೆಲ್ಲ ಇವು. ಅವ ಕೈಯಲ್ಲಿ ಕಂದಿಲಿಡಿಕೊಂಡು ಊರು ತುಂಬೆಲ್ಲ ಗಸ್ತಿ ಹೊಡಿತಾ ಇದ್ದ. ಬ್ಯಾಸಿಗೆ ದಿವಸ ಅನೇಕ ಜನರು ಮನೆ ಹೊರಗೆ ಮಲಗ್ಯಾರ, ಅನೇಕ ಜನರು ಮನೆ ಒಳಗೆ ಮಲ್ಕೊಂಡಿದ್ದಾರೆ. ಅವನಿಗೆ ಈ ತಂಬಾಕು ಸೇದುವಂತಹ ಒಂದು ಅಭ್ಯಾಸ ಇತ್ತು. ಗಸ್ತಿ ಹೊಡಿತಾ ಹೊಡಿತಾ ಮಧ್ಯರಾತ್ರಿಯಾಗಿತ್ತು, ಅವನಿಗೆ ತಂಬಾಕು ಸೇದುವಂತಹ ಒಂದು ಚಟ ಆಯಿತು ಮನಸ್ಸಿಗೆ, ಅವೀಪ್ಸೆ ಅಭಿಲಾಷೆ ಆಯಿತು. ಅವಾಗ ಕಿಸೆದೊಳಗೆ ಕೈ ಹಾಕ್ತಾನ, ಕಡ್ಡಿ ಡಬ್ಬಿನೇ ಇರಂಗಿಲ್ಲ. ಅವನು ಎಲ್ಲಿ ಹೋಗ್ಬೇಕಪ್ಪ, ಯಾರ ಹತ್ರ ಹೋಗ್ಬೇಕಂತ ತಿಳ್ಕೊಂಡು ಹುಡುಕಾಡ್ತಾ ಹುಡುಕಾಡ್ತಾ ಬರೋಳಗ ಒಬ್ಬ ಮನುಷ್ಯ ಬಾಗಲ್ ಹೊರಗೆ ಕಟ್ಟೆ ಮೇಲೆ ಮಲ್ಕೊಂಡಿದ್ದ. ಅವನ್ ಹೋಗಿ ಅವ ಎಬ್ಬಿಸಿದ್ನಂತ. ಎದ್ದ ಕೂಡಲೇ ಅವ ಕೇಳದು, ಯಾಕಪ್ಪ ನನ್ನ ಯಾಕೆ ಎಬ್ಬಿಸ್ತಿ, ಸ್ವಲ್ಪ ತಂಬಾಕು ಸೇದಬೇಕಾಗಿದೆ, ಸ್ವಲ್ಪ ಕಡ್ಡಿ ಡಬ್ಬಿ ಕೊಡು. ಅವ ಅಂದ, ಎಂಥ ಮೂರ್ಖ ಮನುಷ್ಯ ಆದಿಯೋ ನೀನು ಅಂದ. ಕೈಯೊಳಗ ಕಂದಿಲ್ಲದ, ಅಲ್ಲೇ ಬೇಕಾದಷ್ಟು ಜ್ವಾಲೆ ಅದ, ಸ್ವಲ್ಪ ಗ್ಲಾಸನ್ನ ಮೇಲಕ್ಕೇರಿಸಿ ನೀ ಅಲ್ಲೇ ಹಚ್ಚಿಕೊಂಡಿದ್ರ ನೀ ಅವಾಗನ ತಂಬಾಕು ಸೇದಬಹುದಾಗಿತ್ತು, ನನ್ನ ನಿದ್ದೆನೂ ಹಾಳಾಗ್ತಾ ಇದ್ದಿಲ್ಲ. ಅಂದ ಬಳಿಕ ಕೈಯಾಗ ಕಂದೀಲ್ ಹಿಡ್ಕೊಂಡು ಕಡ್ಡಿ ಡಬ್ಬಿ ಸಲುವಾಗಿ ಮಂದಿನ ಎಬ್ಬಿಸ್ತಿ ಅಂದ್ರೆ ಎಷ್ಟು ದೊಡ್ಡ ಮನುಷ್ಯ ಇರಬೇಕು ನೀನು. ಅವ ಅಂದ, ನನ್ನ ಕೈಯಾಗ ಕಂದಿಲಿತ್ ಕರೆ ಪರಂತಿದ್ರಿಂದ ಹಚ್ಕೊಳಕ್ ಬರುತ್ತನ್ನೋ ಜ್ಞಾನ ಇದ್ದಿಲ್ಲ. ನನ್ನಲ್ಲಿತ್ ಕರೆ ಆದ್ರೆ ನನಗೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂತಹ ತಿಳುವಳಿಕೆ ನನಗೆ ಇದ್ದಿಲ್ಲ. ಇವತ್ತು ನೀ ನನ್ನ ಗುರುವಾದ ಇದ್ರ ಸಲುವಾಗಿ ಇದೊಂದು ಜ್ಞಾನನಾಯ್ತಲ್ಲ ಅವನಿಗೆ. ಹಾಗೆಯೇ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ, ಆತ್ಮ ನಮ್ಮಲ್ಲಿದೆ, ಪರಂತು ಅದು ನಮಗೆ ಯಾರಾದರೂ ಹೇಳಲಾರ್ದನ ನಮಗೆ ತಿಳ್ಕೊಳ್ಳೋದು ಬಹಳ ಕಷ್ಟ ಆಗ. ಯಾಕೆ ನಮಗೆ ತಿಳಿಯಂಗಿಲ್ಲ ಅನ್ನೋದಕ್ಕನ ಸ್ವಾಮಿ ಇಲ್ಲಿವರೆಗೆ ಹೇಳಿದರು, ಈಶ್ವರನಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ತಿಳ್ಕೊಂಡು ಮೂರು ಶಕ್ತಿಗಳದಾವ. ಅವೇ ಶಕ್ತಿಗಳೇ ಜೀವಾತ್ಮನಲ್ಲಿ ಕೂಡ ಅದಾವೆ. ಆದ್ರೆ ಅವು ಹೆಂಗಾಗ್ಯಾವಂದ್ರ ಸಂಕುಚಿತ ಆಗ್ಯಾವ. ಈಶ್ವರನಲ್ಲಿರುವಂತ ಇಚ್ಛಾಶಕ್ತಿ ಜೀವಾತ್ಮನಲ್ಲಿಲ್ಲ, ಈಶ್ವರನಲ್ಲಿರುವಂತಹ ಜ್ಞಾನಶಕ್ತಿ ಜೀವಾತ್ಮನಲ್ಲಿಲ್ಲ, ಈಶ್ವರನಲ್ಲಿರುವಂತಹ ಕ್ರಿಯಾಶಕ್ತಿ ಜೀವಾತ್ಮನಲ್ಲಿಲ್ಲ. ಅದ ಹೆಂಗದ ಅಂದ್ರೆ ಅದು ಸಣ್ಣದಾಗ್ಯದ, ಸಂಕುಚಿತವಾಗಿದೆ. ಇಚ್ಛಾನು ಸಣ್ಣದದ. ಏನ್ ಇಚ್ಛಾ ಮಾಡ್ತಾನ ಮನುಷ್ಯ ಅಂದ್ರೆ, ಬಹಳ ದೊಡ್ಡ ಇಚ್ಛಾಪ ಅಂದ್ರೆ ಈ ದೇಶದಲ್ಲಿ ಎಲ್ಲಕ್ಕೂ ದೊಡ್ಡ ಸ್ಥಾನ ಯಾವುದಪ್ಪ ಅಲ್ಲಿ ಕುಂಡಿರ್ಬೇಕಂತ ಇಚ್ಛಾ ಮಾಡ್ತಾನೆ. ಇದಕ್ಕಿಂತ ಇಚ್ಛಾ ಏನ್ ಮಾಡ್ತಾನೆ? ಆದ್ರೆ ಇದು ಲೌಕಿಕ ದೃಷ್ಟಿಯಲ್ಲಿ ದೊಡ್ಡದಾರಿಸ್ಬೋದು ನಮಗೆ. ಏನ್ರಿ ರಾಷ್ಟ್ರಪತಿ ಆಗ್ಯಾರ, ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗ್ಯಾನ ಅಂತ ತಿಳ್ಕೊಂಡು ಬಹಳ ದೊಡ್ಡ ಸ್ಥಾನ ಕೂತ್ಕೊಂಡ ಅಂತ ಅನಿಸ್ಬಹುದು. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದು ದೊಡ್ಡ ಸ್ಥಾನ ಅದಲ್ಲ ಅಂತ, ಅದು ಸಣ್ಣದೇ. ಆ ಇಚ್ಛಾನು ಕೂಡ ಸಣ್ಣದೇ ಅಂತಾರ, ಸಣ್ಣ ಇಚ್ಛಾನೆ. ಅದಕ್ಕೆ ಲೋಕದಲ್ಲಿ ಪ್ರತಿಯೊಬ್ಬರು ನಾವು ಬಯಸುವಂತ ಬಯಕೆಗಳನ್ನ ನೋಡಿದ್ರೆ ಬಹಳ ಸಣ್ಣ ಇಚ್ಛೆಗಳದ ನಮಗೆಲ್ಲ. ಫಲ ಬೇಕು, ಮನೆ ಬೇಕು, ಹೆಂಡರು ಬೇಕು, ಮಕ್ಕಳು ಬೇಕು, ದುಡ್ಡು ಬೇಕು, ಅಧಿಕಾರ ಬೇಕು, ಸ್ಥಾನ ಬೇಕು, ಇವೆಲ್ಲ ಏನ್ ಬೇಡ್ತೀವೆಲ್ಲ ಬಹಳ ಸಣ್ಣ. ಅದಕ್ಕೆ ಆ ಸ್ಥಾನದಲ್ಲಿ ಕುಳಿತುಕೊಂಡ ಬಳಿಕ ಅವನ್ ನೆಮ್ಮದಿಯಿಂದ ಸಂತೋಷವಾಗಿರ್ತಾನ ಅಂತ ಹೇಳಕ್ಕೂ ಕೂಡ ಬರಂಗಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಯಾವುದು ದೊಡ್ಡದದ ಅಲ್ಲೇ ಸುಖ ಅದ. ಯೋ ವೈ ಭೂಮ ತತ್ ಸುಖಂ ನಾಲ್ಪೇ ಸುಖಂ ಅಸ್ತಿ. ಉಪನಿಷತ್ತುಗಳು ಹೇಳ್ತವೆ ಯಾವುದು ಎಲ್ಲಕ್ಕೂ ದೊಡ್ಡದದ ಅಲ್ಲೇ ಸುಖ ಅದ, ಯಾವುದು ಸಾಣದದ ಅಲ್ಲಿ ದುಃಖ ಇದೆ. ನಮ್ಮ ದೃಷ್ಟಿಯೊಳಗೆ ಯಾವ್ದು ದೊಡ್ಡದು ಕಾಣುತ್ತದ ಅದು ದೊಡ್ಡದಲ್ಲ. ಅದಕ್ಕೆ ಎಲ್ಲಕ್ಕೂ ದೊಡ್ಡದಂದ್ರೆ ಪರಮಾತ್ಮನೇ ಎಲ್ಲಕ್ಕೂ ದೊಡ್ಡವನಿದ್ದಾನೆ. ಆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡ್ರೆ ನಮ್ಮ ಎಲ್ಲಾ ಇಚ್ಛೆಗಳು ದೂರ ಆಗಿಬಿಡ್ತಾವ. ಅದಕ್ಕೆ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ, ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತೆ ಆಗಿರಬೇಕು ಅಂತಹದ್ದು ಯಾವುದದ ಅದು ಅಂದ್ರೆ ಅದಕ್ಕೆ ನಾವು ಪರಮಾತ್ಮ ಅಂತ ಕರಿತೀವಿ. ಆದರೆ ಜೀವಾತ್ಮ ತನ್ನ ಇಚ್ಛೆಗಳನ್ನ ಸಂಕುಚಿತ ಮಾಡಿಕೊಂಡಿದ್ದಾನೆ, ಸಂಕುಚಗಳಾಗಿದ್ದಾವೆ ಅವನ ಸಲುವಾಗಿ ಅಂತ ತಿಳ್ಕೊಂಡು ಅದಕ್ಕೆ ಆಣವ ಮಲ, ಮೈಯ ಮಲ, ಕಾರ್ಮಿಕ ಮಲ ಅಂದ್ರೇನು ಅಂದ್ರೆ ಸಂಕುಚಿತವಾದ ಇಚ್ಛಾಶಕ್ತಿನೇ ಆಣವ ಮಲ. ಅದು ಇಚ್ಛಾಶಕ್ತಿ ಸಂಕುಚಿತ ಆದಾಗ ಅದು ಮಲ ಅಂತ ಕರೆಸಿಕೊಳ್ಳುತ್ತೆ. ಅದೇ ಪ್ರಕಾರವಾಗಿ ಜ್ಞಾನ ಶಕ್ತಿಯ ಸಂಕೋಚವೇ ಮಾಯಾಮಲ, ಅದರಂತೆ ಕ್ರಿಯಾಶಕ್ತಿಯ ಸಂಕೋಚವೇ ಕಾರ್ಮಿಕ ಮಲ. ಪರಮಾತ್ಮ ಅವನ ಇಚ್ಛೆಗಳು ಅನಂತಿದವೆ, ಅವು ಎಲ್ಲ ಇಚ್ಛೆಗಳು ಸಫಲ ಆಕ್ಕವ. ನಮ್ಮ ಸಫಲ ಆಗೋದಿಲ್ಲ, ಯಾಕಂದ್ರೆ ನಮ್ಮ ಇಚ್ಛೆಗಳು ಸಂಕುಚಿತವಾಗಿದ್ದಾವೆ. ಅದಕ್ಕೆ ಆಣವ ಮಲ ಅಂತ ಕರ್ಕೊಂಬಂದು. ಆಣವ ಮಲ ಅಂದ್ರೆ ಅರ್ಥ ಏನು? ಅಣುಭಾವ ವನ್ನು ತರುವಂತಹ ಮಲಕ್ಕನ ಆಣವಮಲ ಅಂತ ಕರೀತಾರೆ. ಅಣುಭಾವ ಅಂದ್ರೇನು? ತನ್ನ ವಿಶಾಲವಾದ ವ್ಯಾಪಕವಾದ ಸ್ವರೂಪವನ್ನು ಮರೆತುಕೊಂಡು ನಾನು ಇಷ್ಟೇ ಇದ್ದೇನೆ ಎನ್ನುವಂತ ಏನು ಭಾವ ನಮ್ಮಲ್ಲಿ ಬರ್ತದ ಅದಕ್ಕನ ಅಣುಭಾವ ಅಂತ. ಪ್ರತಿಯೊಬ್ಬ ಮನುಷ್ಯ ಈ ಆಣವಮಲದಿಂದ ಆವೃತನಾಗಿರ್ತಕ್ಕಂತ ಜೀವಾತ್ಮ ಹೇಗಿರ್ತಾನೆ ಅಂದ್ರೆ ಸ್ವಾರ್ಥಪರನಾಗಿರ್ತಾನೆ. ಏನಾದರೂ ಒಟ್ ನನಗಾದ್ರೆ ಸಾಕು, ಮತ್ತೊಬ್ಬರಿಗೆ ಸಿಗಲಿ ಬಿಡ್ಲಿ ಅನ್ನುವಂತ ಈ ಭಾವ ಬರ್ತದೆ. ಅದಕ್ಕೆ ನಾನು ಸುಖವಾಗಿರಬೇಕು, ಅದು ನನಗೆ ಸಿಗಬೇಕು, ನನಗೆ ಪ್ರಾಪ್ತಿ ಆಗಬೇಕಂತಕ್ಕಂತ ಏನು ಭಾವನೆಗಳು ಯಾರಲ್ಲಿ ಬರ್ತಾವಲ್ಲ ತಿಳ್ಕೋಬೇಕು, ಅದು ಆಣವ ಮಲದಿಂದ ಈ ಜೀವಾತ್ಮ ಆವೃತನಾಗಿದ್ದಾನೆ, ಅಣುಭಾವ ಬಂತು ಅಂತ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಜ್ಞಾನ ಶಕ್ತಿ ಯಾವ ಸಮಯಕ್ಕೆ ಸಂಕುಚಿತ ಆಕ್ಕದ ಅದಕ್ಕನ ಮಾಯಾಮಲ ಅಂತ ಕರ್ಕೊಂಡ್ಬರ್ತದೆ. ಅವಾಗ ಮನುಷ್ಯನ ಮುಂದೆ ಪರಮಾತ್ಮ ಕಾಣಂಗಿಲ್ಲ, ಅದು ಮಾಯಾನ ಬಂದು ನಿಲ್ತದ. ಪ್ರಪಂಚವೇ ಕಾಣಿಸ್ತದ, ಪರಮಾತ್ಮ ಅವನ ಕಣ್ಣಿಗೆನೆ ಕಾಣಂಗಿಲ್ಲ. ಒಂದು ಉದಾಹರಣೆ ನಿಮಗೆ ಹೇಳಬೇಕಂದ್ರೆ, ಒಂದು ಊರಿನೊಳಗೆ ಹೀಗೆ ಬಹಳ ದೊಡ್ಡವರು ಪ್ರವಚನಕಾರರು ಬಂದಿದ್ರು. ಒಂದು ತಿಂಗಳ ಗಂಟಲೆ ಪ್ರವಚನ ಹೇಳಿದ್ರು. ದಿನಾಲು ಪರಮಾತ್ಮನ ಬಗ್ಗೆನೆ ಪ್ರವಚನ ಮಾಡ್ತಿದ್ರು ಅವರು. ದೇವರ ಗುಣಗಳ ಬಗ್ಗೆ, ದೇವರ ಸ್ವರೂಪದ ಬಗ್ಗೆ ಇದನ್ನೆಲ್ಲ ಹೇಳ್ತಾ ಇದ್ರು. ಜನರ ಮನಸ್ಸಿನೊಳಗೆ ಏನಾಯ್ತು ಅಂದ್ರೆ ಪರಮಾತ್ಮನ ಕಾಣಬೇಕು ಅನ್ನುವಂತ ಬಯಕೆ ಹುಟ್ಟುವಷ್ಟು ಅವರು ಸರಿಯಾಗಿ ಅವರಿಗೆಲ್ಲ ಉಪದೇಶ ಮಾಡಿದ್ರು. ಇನ್ನೇನು ನಾಳೆಗೆ ಪ್ರವಚನ ಸಮಾಪ್ತಿ ಆಗ್ತಿತ್ತು. ಅವಾಗ ಒಂದ್ ದಿವಸ ಮೊದಲು ಅವರೇನು ಹೇಳಿದ್ರು ಅಂದ್ರೆ, ನಾಳೆಗೆ ನಿಮ್ಮೆಲ್ಲರಿಗೂ ಪರಮಾತ್ಮನ ತೋರಿಸ್ತೀನಿ ಅಂತ. ಎಲ್ಲರಿಗೂ ಬಹಳ ಸಂತೋಷ ಆಯ್ತು. ಇಷ್ಟು ದಿವಸ ನಾವು ಪ್ರವಚನ ಕೇಳಿದ್ದಕ್ಕೂ ಕೂಡ ಸಾರ್ಥಕದಾಯಿತು ನಮ್ಮ ಜೀವನ ಅಂತ. ಅವಾಗ ಊರಾಗ ಸುದ್ದಿ ಪ್ರಚಾರ ಆಯ್ತದ, ನಾಳೆಗೆ ಪರಮಾತ್ಮನ ತೋರಿಸ್ತಾರ, ನಾಳೆಗೆ ಪರಮಾತ್ಮನ ತೋರಿಸ್ತಾರ ಅಂದ ಕೂಡಲೇ ದಿನ ಬರೋರು ಬಂದ್ರು, ಬರಲಾರ್ದವರು ಬಂದ್ರು. ಒಟ್ಟು ಕುಂಡ್ರಾಕ್ ಜಾಗ ಇರ್ಲಾರ್ದಂಗ ಮೇಲೆ ಕೆಳಗೆ ಎಲ್ಲಾ ಕಡೆ ಮಂದಿ ತುಂಬಿ ತುಳಿಕ್ಬಿಡುತ್ತೆ. ಇವತ್ತು ಪರಮಾತ್ಮನ ತೋರಿಸ್ತಾರ. ಅವತ್ತು ಜನರು ಪ್ರವಚನ ಕೇಳೋ ಬಯಕಿದ್ದಲ್ಲ ಪರಮಾತ್ಮ ನೋಡೋದೆ. ಅವ್ರು ಯಥಾ ಪ್ರಕಾರವಾಗಿ ಬಂದು ನೋಡಿದ್ರು. ಅವ್ರಂದ್ರೆ ಇದನ್ನು ಮೊದಲು ಹೇಳಿದ್ರೆ ಬಹಳ ಚೆನ್ನಾಗಿತ್ತಲ್ಲ, ಮೊದಲನೇ ದಿವಸಕ್ಕನ ಮಂದಿರ ದಿನ ಇರ್ತಿದ್ರು. ಆಗಲಿ, ಇವತ್ತ ತಿಳಿಸೋಣ ಅಂತ ತಿಳ್ಕೊಂಡು ಬಂದು ಅವರು ಬಂದು ಕೂತ್ಕೊಂಡ್ರು, ಸ್ತೋತ್ರ ಮಾಡಿದ್ರು, ಅನಿಸಿದ್ರು. ಲಕ್ಷ ಜನರು ಆ ಕಡೆ ಇಲ್ಲೇ ಇಲ್ಲ, ಅನ್ನು ಕಡೆ ಲಕ್ಷ ಇಲ್ಲ, ಪ್ರವಚನ ಕಡೆ ಲಕ್ಷ ಇಲ್ಲ. ಯಾವಾಗ ತೋರಿಸ್ತಾರೋ ಯಾವಾಗ ತೋರಿಸ್ತಾರೆ, ಹೆಂಗಿರೋ ಪರಮಾತ್ಮ. ಆದ್ರೂ ಅವರು ಪ್ರವಚನ ಚಾಲು ಮಾಡಿದ್ರು, ಮತ್ತ ಜನರು ಗುಜು ಗುಜು ಚಾಲು ಆಗ್ ಏನ್ ಮತ್ತ ಪ್ರವಚನ ಚಾಲು ಮಾಡಿದ್ರಲ್ಲಿ ಅವರು ಪರಮಾತ್ಮ ತೋರಿಸ್ತೀನಿ ಅಂತ ಹೇಳ ಅಂತ ಕರ್ಕೊಂಡ್ಬಂದ್ರೆ ನನಗೆ ಎಲ್ಲಿದ್ರೆ ಪರಮಾತ್ಮ ತೋರಿಸವಲ್ಲ ಅಂತ ಮಗ್ಗಲು ಬಂದಿರ್ತಲ್ಲ ದಿನ ಕೇಳಲಾರ್ದವ್ರು, ಬರೀ ನೋಡಕ್ ಬಂದವರು. ಅವ್ರು ಅಂದ್ರೆ ತೋರಿಸ್ತಾರೆ, ಸುಮ್ಕೊಂಡ್ರು ಅಷ್ಟ ಸುಮ್ಕೊಂಡ್ರು. ಪ್ರವಚನ ಮುಗಿಲಿಕ್ಕೆ ಇನ್ನೇನು ಒಂದು 10 ನಿಮಿಷ ಉಳಿದಿರ್ಬೇಕು. ಅವತ್ ಯಾರ ಪ್ರವಚನ ಕೇಳಿದ್ರು ಬಿಟ್ರೆ ಲಕ್ಷಲ ಆ ಕಡೆ ಪರಮಾತ್ಮ ನೋಡಬೇಕು ನೋಡಬೇಕು ಅಂತ ಅಷ್ಟು ಉತ್ಕಟವಾದ ಬಯಕೆಯಾಗಿತ್ತು. ಅವಂದ ಎಲ್ಲರೂ ಸಾವಧಾನ ಆಗ್ರಿ ಅಂತ ಹೇಳಿದ. ಮಲಗಿದವರು ಎಚ್ಚರ ಆಗ್ರಿ, ಅವತ್ ಯಾರು ಮಕ್ಕೊಂಡೇ ಇದ್ದಿಲ್ಲ ಪಾಪ, ದಿನ ಮಕ್ಕೊಂತೀರ ಸಭಾದಾಗ. ಅವತ್ ಯಾರು ಮಲಗಿಯಲ್ಲಿ ಎಚ್ಚರ ಕೂತ್ಕೊಂಡಿದ್ರು, ಆದರೂ ಎಚ್ಚರಿಸಿರೋರು ಎಚ್ಚರ ಆಗ್ರಿ, ದೇವರನ್ನು ತೋರಿಸ್ತೀನಿ ಅಂತ. ಎಲ್ಲರೂ ನೆಟ್ಟಿಗೆ ಕೂತ್ಕೊಂಡ್ರು, ಕಣ್ಣು ತೆರೆದು ಕಣ್ಣ ಪಿಡುಕಿಸೋಲ್, ಎಲ್ಲಿ ನಾವು ಕಣ್ಣು ಪಿರು ಮತ್ ದೇವ್ರ ಮಾಯ ಆದ್ರೆ ಹೆಂಗಪ್ಪ ಅಂತ ಹೇಳ್ಕೊಂಡು ಹಂಗ ಕಣ್ಣು ತೆರೆದು ತೆರೆದಂಗ ಅಷ್ಟು ಏಕದೃಷ್ಟಿಯಿಂದ ಕೂತ್ಕೊಂಡು. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪರಮಾತ್ಮ ಒಂದು ಚಿತ್ರ ಇತ್ತು, ಒಂದು ಸಾಣ ಒಂದು ಚಿತ್ರ ತಂದಿದ್ರು, ಈಗ ನೋಡ್ರಿ ಅಂತ ಹೇಳ್ಕೊಂಡು ತೋರಿಸಿದ್ರು. ಅವ್ರಂದ್ರೆ ಇದ ಪರಮಾತ್ಮ ನಮ್ ಮನೆಗಿತ್ತಲ್ಲ, ನಾವು ಸುಮ್ನೆ ಬಂದ್ವಲ್ಲ ಇಲ್ಲಿಗೆ, ನಮ್ ಮನೆ ಇದಕ್ಕಿಂತಲೂ ದೊಡ್ಡ ದೊಡ್ಡ ದೇವರ ಫೋಟೋಗಳದಾವ. ಇದನ್ನ ತೋರಿಸ್ಬೇಕಾಗಿದ್ರೆ ಏನ್ ಉಪಯೋಗ ಆಯ್ತು, ಇದೇನು ಹೊಸದೇನು ತೋರಿಸಿದ್ರಿ ಇವರು? ಇನ್ನು ಅದಕ್ಕೆ ಪರಮಾತ್ಮ ಅಲ್ಲ ಅನ್ನೋ ಧೈರ್ಯನೂ ಇಲ್ಲ. ದಿನಾಲು ಪೂಜೆ ಮಾಡಿರಿ, ಹಾರ ಹಾಕಿರಿ, ಕಾಯ ಹೊಡೆದ್ರಿ, ನಮಸ್ಕಾರ ಮಾಡಿರಿ, ದೇವ್ರಂತ ತಿಳ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ರು, ದೇವರಲ್ಲ ಅನ್ನಕ್ ಧೈರ್ಯನೂ ಯಾರಿಗೂ ಇಲ್ಲ. ಅವಂತ ನೋಡಿದ್ರಲ್ಲ ದೇವ್ರನ್ನ, ಹ್ಞೂ ಅನ್ಬೇಕ, ಮತ್ ಹ್ಞೂ ಅನ್ಲಾರ್ದ ಗತಿನೇ ಇಲ್ಲ ಅಲ್ಲಿ. ಎಲ್ಲಾರ ನೋಡಿದ್ವಿ ಅಂದ್ರು, ಈಗ ದೇವರು ಮಾಯಾಕರ ಇನ್ನೊಮ್ಮೆ ನೋಡ್ರಿ ಅಂದ್ರು, ಮತ್ತೇನ್ ಮಾಡ್ತಾರ ಇವ್ರು ಮಜಾ ಅಂತ ಜನರಿಗೆ ಮತ್ತೊಂದಿಷ್ಟು ಉತ್ಕಟ ಬಯಕೆ ಚಾಲು ಆಯ್ತು ಮನಸ್ಸಿನಲ್ಲಿ. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ನೋಡ್ರಿ ನೋಡ್ರಿ ಸ್ವಲ್ಪ ಲಕ್ಷ ಇಡ್ರಿ, ಹೋಗ್ತಾನ ದೇವ್ರು ಮಾಯಾಕ್ತಾನ ಮಾಯಾಕ್ತಾನ ಅಂತ ತಿಳ್ಕೊಂಡು ಹೇಳಿ ಏನ್ ಮಾಡಿದ್ರು ಅಂದ್ರೆ, 1 ರೂಪಾಯಿ ನೋಟ್ ತಂದು ಅವ್ರ ಮುಂದಿಟ್ರು. ಈಗ ದೇವ್ರು ಕಾಣ್ತಾನೋ ಅಂತ ಕೇಳಿದ್ರು, ಏ ಕಾಣಂಗಿಲ್ಲ, ಏನಾದ ಮಾಯಾಗೇನ ಅಲ್ಲೇ ಅದನ ಕೈಯಾಗೆ ಅದನ ಏನಾಯ್ತು ಅಂದ್ರೆ, ದೇವರನ್ನ ಮುಚ್ಚಿ ಹಾಕ್ತದ. ಏನದು ಮಾಯಾ, ಅದೇ ರೂಪಾಯಿ. ಅವಾಗ ಅವ್ರು ಹೇಳಿದ್ರಂತ, ದೇವರನ್ನ ಕಾಣಬೇಕಂತ ತಿಳ್ಕೊಂಡು ಎಲ್ಲಾರು ಇಚ್ಛಾ ಮಾಡ್ತಾರೆ, ಖರೆ 1 ರೂಪಾಯಿ ನೋಟ್ ಅಡ್ಡು ಬಂದ್ರನ ದೇವ್ರು ಕಾಣಂಗಿಲ್ಲ, ಮತ್ತೆ ನೀವು 8 ರೂಪಾಯಿ ನೋಟ್ ಗದ್ದಲ ಬಿದ್ದಿರಿ, ನಿಮ್ಗೆ ಹೆಂಗ್ ಕಾಣಿಸ್ತಾನೆ ದೇವರು ಅಂದ್ರೆ. ದುಡ್ಡು ಬೇಡ ಅಂತ ಹೇಳಂಗಿಲ್ಲ ಅವರು, ಆದ್ರೆ ನಾವು ಏನ್ ಮಾಡಿವ ಅಂದ್ರೆ ದುಡ್ಡ ದೇವ್ರಂತ ಕೂತ್ಕೊಂಡ್ವಿ. ಒಬ್ಬ ಹಿಂದಿ ಕವಿ ಹೇಳ್ತಾನೆ, ಪತ್ನಿ ಮೇರಾ ಗುರು, ಪೈಸಾ ಮೇರಾ ಪರಮಾತ್ಮ, ಬಾಲ ಬಚ್ಚೆ ಸಾಧು ಸಂತ, ಸೇವಾ ಕಿಸ್ಕಾ ಕರು ಅಂತ. ನೀವು ಸೇವಾ ಮಾಡ್ರಿ ಸೇವಾ ಮಾಡ್ರಿ ಅಂತೀರಿ, ಗುರು ಸೇವಾ ಮಾಡ್ರಿ, ದೇವ್ರ ಪೂಜೆ ಮಾಡ್ರಿ ಅಂತೀರಿ, ನಮ್ ಮನೆಗೆಲ್ಲ ಅದೇ ಆದ್ ನಡೋದು ಅಂತ ನಾವ ಪತ್ನಿ ಸೇವಾ ಮಾಡ್ತೀವಿ, ಅದೇ ಗುರು ಸೇವಾ. ಪತ್ನಿ ಮೇರಾ ಗುರು, ಪೈಸಾ ಮೇರಾ ಪರಮಾತ್ಮ, ದುಡ್ಡೇ ನನಗೆ ಪರಮಾತ್ಮ. ಬಾಲ ಬಚ್ಚೆ ಸಾಧು ಸಂತ, ನಮ್ಮ ಮನೆಯ ಮಕ್ಕಳು ಅವೇ ಸಾಧುಗಳು ಸಂತ, ಅವ್ರದೇ ಸೇವಾ ಮಾಡ್ಕೊಂಡು ಬರ್ತೀವಿ. ಇನ್ನೆಲ್ಲಿ ಯಾವ ಗುರು ಯಾವ ಲಿಂಗ ಯಾವ ಸಾಧುಗಳು ಯಾವ ಸಂತರು, ನಮ್ಗೆ ಇದೇ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾರೆ ಅವರು, ಅವರವರಿಗೆ ಅವರವರ ಮನ ಒಲಿದಿದೋ ಬ್ರಹ್ಮ. ಯಾರಿಗೆ ಯಾವುದು ಪ್ರೀತಿ ಅದ ಅದೇ ಬ್ರಹ್ಮ, ಅದೇ ದೇವರು. ಬಲಿದ ಲೌಕಿಕನಿಗೆ ಸತಿಪುತ್ರಾದಿಗಳೇ ಬ್ರಹ್ಮ ಅಂದರು. ಅದಕ್ಕೆ ಬಲಿದ ಲೌಕಿಕ ಅಂದ್ರೇನು, ಸಂಸಾರದಲ್ಲಿ ಅತಿ ಆಸಕ್ತನಾಗಿರ್ತಕ್ಕಂತ ಮನುಷ್ಯನಿಗೆ ಬ್ರಹ್ಮ ದೇವರು ಯಾರಂದ್ರೆ ಮತ್ ಬೇರೆ ಯಾರೇ ಇಲ್ಲ, ಮನೆಯಾಗಿದ್ದವ್ರು ಎಲ್ಲ ಅವರೇ ದೇವರು ಅವರೇ ಗುರು ಎಲ್ಲ ಅವರೇ ಅಂತ. ಅಂದ್ರೆ ಮಾಯಾ ಮನ ಏನ್ ಮಾಡುತ್ತ ಅಂತ ಕೇಳಿದ್ರೆ, ಸಂಸಾರದಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತದೆ. ಅದಕ್ಕೆ ಜ್ಞಾನ ಶಕ್ತಿಯ ಸಂಕೋಚವೇ ಮಾಯೀಯ ಮನ ಅಂತ. ನಮ್ಮಲ್ಲಿ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡಂಗಿಲ್ಲ, ಅದು ಮಾಯಾ ಮನ. ಎದುರು ಜ್ಞಾನ ಮಾಡಿಕೊಡ್ತಂದ್ರೆ ಮಾಯಾದೇ ಜ್ಞಾನ ಮಾಡಿಕೊಡ್ತದೆ, ಪ್ರಪಂಚದ ಜ್ಞಾನ ಮಾಡಿಕೊಡ್ತಾರೆ, ಪರಮಾತ್ಮನ ತಿಳುವಳಿಕೆಯನ್ನು ಮಾಡಿಕೊಡುದಿಲ್ಲ. ಅದಕ್ಕೆ ಜ್ಞಾನ ಶಕ್ತಿಯ ಸಂಕೋಚಕ್ಕೆ ಮಾಯಾಮಲ ಅಂತ ಕರೆದು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಕ್ರಿಯಾಶಕ್ತಿ. ಪರಮಾತ್ಮ ಸರ್ವಕರ್ತ ಆದಾನೆ, ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥನ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಅಂತ. ಮಾಡಬಹುದು, ಮಾಡದೇ ಇರಬಹುದು, ಅನ್ಯಥಾನು ಮಾಡಬಹುದು, ಎಲ್ಲವನ್ನು ಮಾಡಲಿಕ್ಕೆ ಆತನಿಗೆ ಸಾಮರ್ಥ್ಯದ. ಅದಕ್ಕೆ ಅವನಿಗೆ ಸರ್ವಕರ್ತ ಅಂತ ನಾವು ಕರೀತೀವಿ. ಆದ್ರೆ ನಿಮಗೆ ಏನ್ ಬೇಕಾದ್ರೂ ಮಾಡಕ್ ಬರತ್ತನ್? ನೀವೆಲ್ಲ ಬಾಳ ಮಾಡ್ಬೇಕಂತೀರ, ಬರ ಮಾಡಕ್ ಬರಂಗಿಲ್ಲ, ಸುಮ್ ಕೂತೀರ ಅಷ್ಟೇ. ಏನಾರ ಮಾಡ್ಬೇಕಂದ್ರೆ ಕೆಟ್ಟ ಮಾಡ್ಬೇಕಂತ ವಿಚಾರ ಮಾಡ್ತಾರೆ ಮನುಷ್ಯ ಪ್ರಪಂಚದಲ್ಲಿ. ಚಲೋ ಮಾಡ್ಬೇಕಂತ ವಿಚಾರಣೆ ಮಾಡಂಗಿಲ್ಲ. ಮತ್ತೊಬ್ಬರಿಗೆ ಎಷ್ಟು ಕೆಟ್ಟ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಕೆಟ್ಟ ಮಾಡಕ್ ಪ್ರಯತ್ನ ಪೂರ್ವಕ ಮಾಡ್ಲಿಕ್ಕೆ ಹೋಗ್ತಾನ, ಪರಂತು ಒಳ್ಳೇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಇದೆಲ್ಲ ಎದರ ಪ್ರಭಾವ ಅಂತ ಕೇಳಿದ್ರೆ ಕಾರ್ಮಿಕ ಮನದ ಪ್ರಭಾವ. ಅಂದ್ರೆ ನಮ್ಮ ಕ್ರಿಯಾಶಕ್ತಿ ಅನ್ನುವಂತಹದ್ದು ಅದು ಸಂಕೋಚಗೊಂಡಿರೋ, ಅದಕ್ಕೆ ಕಾರ್ಮಿಕ ಮನ ಅಂತ ಕರ್ಕೊಂಡ್ಬರ್ತದೆ. ಈ ಮೂರು ಮಲಗಳಿಂದ ಪ್ರತಿಯೊಬ್ಬ ಜೀವಾತ್ಮನು ಕೂಡ ಆವರಿಸಲ್ಪಟ್ಟಿದ್ದಾನೆ ಅಂತ. ಅದಕ್ಕೆ ಇವುಗಳಿಗೆ ಪಾಶ ಅಂತ ಕರೆದ್ರು ಅವರು. ಮೂರು ಹಗ್ಗಗಳು, ಆಣೋ ಮಲ ಇದು ಒಂದು ಹಗ್ಗ, ಮಾಯಿ ಮಲ ಇದು ಒಂದು ಹಗ್ಗ, ಕಾರ್ಮಿಕ ಮಲ ಇದು ಒಂದು ಕೂಡ ಹಗ್ಗ ಅಂತ. ಅದಕ್ಕೆ ಸ್ವಾಮಿಗಳು ಈಗ ಹೇಳಿದ ಪ್ರಕಾರವಾಗಿ ಪ್ರತಿಯೊಬ್ಬ ಜೀವಾತ್ಮನಿಗೆ ಮೂರು ಶರೀರಗಳದಾವ. ಒಂದು ಕಾರಣ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಸ್ಥೂಲ ಶರೀರ ಅಂತ. ಯಾವುದು ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ ಅದಕ್ಕೆ ನಾವು ಸ್ಥೂಲ ಶರೀರ ಅಂತ ಕರಿತೀವಿ. ಪರಂತು ಈ ಸ್ಥೂಲ ಶರೀರದ ವ್ಯವಹಾರ ಆಗಬೇಕಾದಾಗ ಒಳಗೊಂದು ಸೂಕ್ಷ್ಮ ಶರೀರ ಇರಬೇಕು. ಸೂಕ್ಷ್ಮ ಶರೀರ ಹೋಯಿತು ಅಂತ ಕೇಳಿದ್ರೆ ಇದರದ ಯಾವ ಕ್ರಿಯಾನೂ ನಡೆಯಂಗಿಲ್ಲ. ಸೂಕ್ಷ್ಮ ಶರೀರದ ಒಳಗಿದ್ದಾಗ ಇದು ಹೋಗ್ತದ ಬರ್ತದೆ ಎಲ್ಲ ಕೆಲಸ ಮಾಡ್ತದೆ, ಪರಂತದು ಒಳಗಿಂದ ಹೊರಗೆ ಹೋಯ್ತು ಅಂದ್ರೆ ಇದನ್ನು ಒಯ್ಯಾಕ ನಾಲ್ಕು ಮಂದಿ ಬೇಕಾಗ, ಕನಿಷ್ಠ ನಾಲ್ಕು ಮಂದಿ ಬೇಕು ಸ್ವಂತ ಅವಾಂಗಿಯಲ್ಲಿ. ಅಂದ ಬಳಿಕ ಇದರಿಂದ ನಾವೇನು ಅನುಮಾನ ಮಾಡ್ಕೊಂತೀವಿ ಅಂದ್ರೆ ಒಳಗಿರುವಂತ ಏನು ಸೂಕ್ಷ್ಮ ಶರೀರ ಹೊರಗೆ ಹೋಯ್ತು, ಈಗ ಹೆಂಗ ಇದನ್ನು ಒಯ್ಯಾಕ ನಾಲ್ಕು ಮಂದಿ ಬೇಕಪ್ಪ ಅಂದ್ರೆ ನಾಲ್ಕು ಮಂದಿ ಶಕ್ತಿ ಉಳ್ಳಂತ ಅದು ಒಳಗೊಂದೇನೋ ಒಂದು ಶಕ್ತಿ ಇತ್ತು ಅದು ಹೋಯ್ತು ಅಂತ ತಿಳ್ಕೊಂಡು ಇದು ಹಿಂಗಾಯ್ತಂತ ಅನುಮಾನ ಮಾಡ್ಕೊಂತ. ಅದಕ್ಕೆ ಎಲ್ಲವನ್ನು ಕೂಡ ಪ್ರತ್ಯಕ್ಷವಾಗಿನೆ ನಾವು ಕಂಡು ಅದನ್ನು ಒಪ್ಪಬೇಕು ಅಂತ ಹಿಂಗೇ ನೇಮಿಲ್ಲ. ಪ್ರತ್ಯಕ್ಷವಾಗಿ ಕಾಣದೇ ಇರುವಂತಹದ್ದನ್ನ ನಾವು ಅನುಮಾನ ಪ್ರಮಾಣದಲ್ಲೂ ಕೂಡ ತಿಳ್ಕೊಳ್ಲಿಕ್ಕೆ ಬರ್ತದೆ. ಅದು ಒಂದು ಪ್ರಮಾಣದ ಜ್ಞಾನ ಮಾಡಿಕೊಳ್ಲಿಕ್ಕೆ ಒಂದು ಸಾಧನದ. ಈಗಿಬ್ರು ಗೆಳೆಯರು ಅಡವಿಯಲ್ಲಿ ಅಡ್ಡಾಡ್ತಾ ಹೋಗ ಕಾಲಕ್ಕೆ ಅಕಸ್ಮಾತ್ ಅಲ್ಲಿ ಎತ್ತರ ಆಗಿ ಎಲ್ಲೋ ಹೋಗಿ ಕಾಣಿಸ್ತಾ ಇತ್ತು ಅಂತ ತಿಳ್ಕೊ. ಅವಾಗ ಒಬ್ಬ ಏನಂತಾನ, ಏ ನಡಿಯಪ್ಪ ಹೆಂಗಾರು ಬೀಡಿ ಸೇದಂಗಾಗ್ಯದ, ಅಲ್ಲಿ ಬೆಂಕಿ ಅದ ನೋಡು ಹೋಗು ನಡಿ ಅಂತಾನ. ಅವ ಅಲ್ಲೆಲ್ಲಿ ಬೆಂಕಿ ಅದು ಕಾಣಂಗಿಲ್ಲಲ್ಲ ಅಂದ ಕೂಡಲೇ ಕಾಣಂಗಿಲ್ಲ ಅಲ್ಲಿ ಹೊಗಿ ಅಂತಾನ. ಹೊಗಿ ಕಾಣ್ತದ ಅಲ್ಲಿ ಬೆಂಕಿ ಐತೆ ಅನ್ನೋದಕ್ಕೆ ಏನು ಪ್ರಮಾಣಪ್ಪ ಅಂದ, ಆ ಹೊಗೆನೇ ಪ್ರಮಾಣ. ಅದ ಹೆಂಗ ಅಂದವ, ನೀ ಅಡಿಗೆ ಮನೆ ನೋಡಿಯಲ್ಲ ಅಂದವ, ಅಡಿಗೆ ಮನೆಯೊಳಗ ಬೆಳಕಂಡಾಗಿಂದ ಹೊಗೆ ಬರಾಕ ಚಾಲು ಆಯ್ತಂದ್ರೆ ಕೆಳಗ ಒಲಿ ಹಚ್ಚಾರ. ಈಗ ಬಹಳ ಕಷ್ಟ, ಹೊಗಿನ ಇಲ್ಲ, ಗುರ್ತೇ ಆಗಂಗಿಲ್ಲ ಒಳಗೆ ಬೆಂಕಿ ಹಚ್ಚಾರ ಹೊಗಿಲ್ಲೋ. ಮೊದಲಿನ ಕಾಲಕ್ಕೆ ಗುರ್ತಾಕಿ ಇವ್ರ ಮನೆಗೆ ಎದ್ದಾರ ಹೊಗಿಯೇ ಅದಂತ ಮನೆಗೆ ಅಡಿಗೆ ಚಾಲು ಆಗ್ಯದ. ಏನು ಮಾಡಂಗಿಲ್ಲ, ಕಡೆ ಚಾರ ಮೊಟ್ಟ ಮೊದಲು ಕಾಸುಗೊಳಕ್ ಹತ್ಯಾರ. ಅದಕ್ಕೆ ಅವಾಗ ಅವನು ಕರ್ಕೊಂಡು ಹೋದ ರೆಡಿಯಪ್ಪ ಅಂತ ತಿಳ್ಕೊಂಡು ಹೋದಾಗ ಅಲ್ಲಿ ನೋಡಿದಾಗ ಅಲ್ಲಿ ಕೆಳಗೆ ಬೆಂಕಿ ಇತ್ತು. ಅಂದ್ರೆ ಬೆಂಕಿ ಜ್ಞಾನ ನಮಗಾಯ್ತು, ಹೊಗೆ ನುಡುಕಲು ಬೆಂಕಿ ಜ್ಞಾನ ಆಯ್ತು. ಯಾಕಂದ್ರೆ ಎತ್ರ ಎತ್ರ ಧೂಮ ತತ್ರ ತತ್ರ ವನ್ನಿಹಿ, ಎಲ್ಲೆಲ್ಲಿ ಹೊಗೆ ಇರ್ತದ ಅಲ್ಲೆಲ್ಲ ಕಡೆ ಬೆಂಕಿ ಇರ್ಲಿಕ್ಕೇನೆ ಬೇಕು. ಆದ್ರೆ ಹೊಗೆ ಹೆಂಗಿರ್ಬೇಕಂದ್ರೆ ಹಿಂಗ ಊರ್ಧ್ವಮುಖವಾಗಿ ಹೋಗ್ತಾ ಇರ್ಬೇಕು. ಮತ್ತೆ ಹಿಂಗ ಅಡ್ಡಿದ್ರೆ ಅಲ್ಲಿ ಹೋದ್ರೆ ಏನು ಸಿಗಂಗಿಲ್ಲ. ನಿಮಗೆ ಈಗ ರೈಲ್ವೆ ಹೊಗೆ ಬಿಟ್ಟು ಹೋಯ್ತು, ಹೊಗೆ ಕಾಣಿಸ್ತಿರ್ತ ಅಲ್ಲಿ ಕೆಳಗೆ ನೋಡೋಕೆ ಏನು ಸಿಗಂಗಿಲ್ಲ ನಿಮಗೆ. ಅದಕ್ಕೆ ಮೂಲೋಚ್ಛೇದ ರಹಿತವಾಗಿರ್ಬೇಕು ಅಂದ್ರೆ ಅದು ಅಖಂಡವಾಗಿ ಊರ್ಧ್ವಮುಖವಾಗಿ ಹೊಗೆ ಹೋಗ್ತಾ ಇತ್ತಂದ್ರೆ ಅದ್ರ ಕೆಳಗೆ ಅವಶ್ಯವಾಗಿ ಬೆಂಕಿ ಇದ್ದೇ ಇರ್ತದ. ಯಾಕೆ ಹೊಗೆ ಇದ್ದಲ್ಲಿ ಬೆಂಕಿ ಹಾಕಿರ್ತಂದ್ರೆ ಬೆಂಕಿ ಇದ್ರೂ ಹೊಗೆ ಹುಡ್ತದ, ಬೆಂಕಿ ಇರದೇ ಇದ್ರೆ ಹೊಗೆ ಹುಟ್ಟಲಿಕ್ಕೇನೆ ಸಾಧ್ಯ. ಅದಕ್ಕೆ ಬೆಂಕಿ ಇರ್ಲಾರ್ದ ಹೊಗೆ ಇರಾಕ್ ಬರಂಗಿಲ್ಲ, ಪರಂತು ಹೊಗೆ ಇರ್ಲಾರ್ದ ಬೆಂಕಿ ಇರಾಕ್ ಬರ್ತದ. ಈ ಒಂದು ಕಾಯ್ದಿರುವಂತಹ ಕಬ್ಬಿಣದ ಗುಂಡು ನೋಡಿದ್ರೆ ಬೆಂಕಿ ಇರ್ತದ ಅಲ್ಲಿ, ಅಲ್ಲಿ ಹೊಗೆ ಇರಂಗಿಲ್ಲ. ಅದಕ್ಕೆ ಹೊಗೆ ಎಲ್ಲದ ಅಲ್ಲಿ ಬೆಂಕಿ ಇರ್ತದ, ಪರಂತು ಬೆಂಕಿ ಎಲ್ಲಿರ್ತ ಅಲ್ಲಿ ಹೊಗೆ ಇರಬೇಕನ್ನುವಂಥ ನೇಮ ಇಲ್ಲ. ಯಾಕಂದ್ರೆ ಹೊಗೆಯಿಂದ ಬೆಂಕಿ ಹುಡ್ತದ, ಅದಕ್ಕೆ ಬೆಂಕಿ ಇದ್ದಲ್ಲಿ ಹೊಗೆ ಇದ್ದೇ ಇರ್ತದ, ಹೊಗೆ ಇದ್ದಲ್ಲಿ ಬೆಂಕಿ ಇದ್ದೇ ಇರ್ತದ. ಇದಕ್ಕೆ ಅನುಮಾನ ಪ್ರಮಾಣ ಅಂತ. ಹಂಗ ಈ ಶರೀರ ಅಡ್ಡಾಡ್ತದ, ಹೋಗ್ತದ, ಬರ್ತದ, ನೋಡ್ತೀವಿ ಅಂದ ಬಳಿಕ ಇದ್ರೊಳಗ ಒಂದೇನೋ ಒಂದ್ ಅದ, ಏನದ, ಅದಕ್ಕೆ ನಾವು ಸೂಕ್ಷ್ಮ ಶರೀರ ಅಂತ ಕರ್ಕೊಂಡ್ ಬರ್ತೀವಿ. ಅದರಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿ, ಇವುಗಳಿಂದ ಕೂಡಿರುವಂತಹ ಶರೀರಕ್ಕೆ ಇದಕ್ಕೆ ಸೂಕ್ಷ್ಮ ದೇಹ ಅಂತ ಕರೀತಾರೆ. ಇನ್ನು ಈ ಸ್ಥೂಲ ಹಾಗೂ ಸೂಕ್ಷ್ಮ ಇವೆರಡೂ ಶರೀರಕ್ಕೂ ಕಾರಣವಾಗಿರುವಂತಹ ಇನ್ನೊಂದೇನದ, ಅಜ್ಞಾನ ಅನ್ನುವಂತಹದ್ದದ, ಅದಕ್ಕೆ ಕಾರಣ ಶರೀರ ಅಂತ ಕರ್ಕೊಂಡ್ಬರ್ತಾರೆ. ಅಲ್ಲಿ ಅಜ್ಞಾನನದ ಸ್ವಲ್ಪ ಆನಂದನುವದಲ್ಲಿ. ಈಗ ನೀವು ಸುಸುಪ್ತಿ ವ್ಯವಸ್ಥೆಯೊಳಗೆ ನಿಮ್ಮ ಸ್ವರೂಪವನ್ನು ನೀವು ಮರ್ಕೊಂಡಿರ್ತಾರೆ, ನಿಮಗೆ ಆನಂದನೂ ಇರ್ತದೆ, ಅದಕ್ಕದಕ್ಕೆ ಕಾರಣ ದೇಹ ಅಂತ ಕರ್ಕೊಂಡ್ಬಂದ. ಈ ಮೂರು ದೇಹದಲ್ಲಿ ಒಂದೊಂದು ದೇಹದಲ್ಲಿ ಒಂದೊಂದು ಮಲಗಳನ್ನು ಹೇಳ್ತಾರೆ. ಕಾರಣ ಶರೀರದೊಳಗೆ ಆಣವ ಮಲ, ಸೂಕ್ಷ್ಮ ದೇಹದೊಳಗೆ ಮಾಯೀಯ ಮಲ, ಸ್ಥೂಲ ದೇಹದೊಳಗೆ ಕಾರ್ಮಿಕ ಮಲ ಅಂತ ತಿಳ್ಕೊಂಡು ಈಗ ಮೂರು ದೇಹಗಳಿಗೆ ಮೂರು ಮಲಗಳು ಆವೃತಗಳಾಗಿದೆ. ಅದಕ್ಕೆ ಗುರುಗಳು ಏನು ಮಾಡ್ತಾರ ಅಂತ ಕೇಳಿದ್ರೆ, ಈ ಮೂರು ಮಲಗಳನ್ನ ದೀಕ್ಷಾ ಸಂಸ್ಕಾರದಿಂದ ದೂರ ಮಾಡಿ ಮೂರು ಲಿಂಗಗಳನ್ನು ದಯಪಾಲಿಸ್ತಾರೆ. ಅದಕ್ಕೆ ಮೊದಲನೇ ದೀಕ್ಷಾ ಯಾವುದು, ವೇದ ದೀಕ್ಷಾ ಅಂತ ಕರೀತಾರೆ. ಅಂದ್ರೆ ಒಳಗಿನಿಂದ ಇದು ಸಂಸ್ಕಾರ ಚಾಲುವಾಗ್ತದೆ. ಅದಕ್ಕೆ ವೇದ ದೀಕ್ಷಾ ಅಂದ್ರೆ ಏನು, ವೇದ ಅಂದ್ರೆ ಒಳಗ ಪ್ರವೇಶ ಮಾಡಿ ಅದು ಸಂಸ್ಕಾರ ಮಾಡುತ್ತ ದೀಕ್ಷಾ ಅಂದ್ರೆ. ದೀಯತೇಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ ದೀಕ್ಷಾ. ದಿ ಅಂದ್ರೆ ಕೊಡ್ತದ, ಕ್ಷ ಅಂದ್ರೆ ನಾಶ ಮಾಡ್ತದ, ಕತ್ತರಿಸ್ತದ. ಏನನ್ನು ಕತ್ತರಿಸ್ತದ್ರೆ ಪಾಶವನ್ನು ಕತ್ತರಿಸ್ತದ, ಜ್ಞಾನವನ್ನು ಕೊಡ್ತದ ಅಂತ ತಿಳ್ಕೊಂಡು ಅದಕ್ಕೆ ದೀಕ್ಷಾ ದೀಕ್ಷಾ ಅಂತ ಕರ್ಕೊಂಡ್ಬಂದ. ಆ ದೀಕ್ಷಾ ಮೂರು ಪ್ರಕಾರ ಹೇಳಿದ್ರು. ಮೂರು ಪಾಶಗಳನ್ನು ಕತ್ತರಿಸಲಿಕ್ಕೆ ಮೂರು ವಿಧವಾಗಿರ್ತಕ್ಕಂಥ ದೀಕ್ಷೆಗಳು. ಅದರಲ್ಲಿ ಮೊದಲನೇ ದೀಕ್ಷಾ ಅದಕ್ಕೆ ವೇದ ದೀಕ್ಷಾ ಅಂತ ಕರೆದು. ಅದರ ಬಗ್ಗೆ ರೇಣುಕರು ಉಪದೇಶ ಮಾಡ್ತಾರೆ. ಗುರೋರ್ ಆಲೋಕ ಮಾತ್ರೇಣ ಹಸ್ತ ಮಸ್ತಕ ಯೋಗತಃ ಯಸ್ ಶಿವತ್ವ ಸಮಾವೇಶ ವೇದ ದೀಕ್ಷೇತಿ ಸಾಮತ. ಗುರುವು ತನ್ನ ದೃಷ್ಟಿಪಾತದಿಂದ, ತನ್ನ ಕರುಣಾಪೂರ್ಣವಾಗಿರ್ತಕ್ಕಂಥ ದೃಷ್ಟಿಯನ್ನು ಗುರು ನಮ್ಮ ದೃಷ್ಟಿ ಮುಖಾಂತರವಾಗಿ ನೋಡಿ ನಮ್ಮ ಕಾರಣ ಶರೀರಕ್ಕೆ ಸಂಸ್ಕಾರ ಮಾಡ್ತಾರೆ. ಅದಕ್ಕೆ ಗುರುವಿನ ಕೃಪಾಮಯವಾಗಿರ್ತಕ್ಕಂಥ ದೃಷ್ಟಿಯೊಳಗೆ ಅದ್ಭುತವಾಗಿರುವಂತಹ ಶಕ್ತಿ ಅಡಗಿರ್ತದೆ. ಯಾರು ಸಾಧನ ಮಾಡ್ತಾರೆ, ಯಾರು ಪ್ರತಿನಿತ್ಯಲೂ ಕೂಡ ಆ ಪ್ರಕಾರವಾಗಿರ್ತಕ್ಕಂಥ ಅಭ್ಯಾಸ ಮಾಡ್ತಾರೆ, ಆ ದೃಷ್ಟಿಯೊಳಗೆ ವಿಲಕ್ಷಣವಾಗಿರ್ತಕ್ಕಂಥ ಶಕ್ತಿ ಬರುತ್ತದೆ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ಶಕ್ತಿ ಇರ್ತದೆ, ಆದ್ರೆ ಶಕ್ತಿಯನ್ನು ನಾವು ಅನಾಯಾಸವಾಗಿ ಹಾಗೆ ಬಳಸ್ತಾ ಇರ್ತೇವೆ ಸಂಸಾರದಲ್ಲಿ ಅಂತ ತಿಳ್ಕೊಂಡು ಆ ಶಕ್ತಿ ಸಂಚಯವಾಗದಲ್ಲ. ನಿಮಗೆಲ್ಲ ಗುರುತದ ಮಹಾಭಾರತದೊಳಗೆ ಕೌರವರೆಲ್ಲ ಸಾಯ್ತಾ ಕೊನೆಗೆ ದುರ್ಯೋಧನ ಒಬ್ಬನೇ ಉಳಿಯುವಂತ ಪ್ರಸಂಗ ಬಂದಾಗ ಅವನು ಬಹಳಷ್ಟು ಭಯಗ್ರಸ್ತನಾಗ್ತಾನೆ. ಇಷ್ಟು ಮಂದಿ ಸತ್ತು ಹೋಗ್ಯಾರ ಅಂದ್ರೆ ನಾನು ಸಾಯದ್ರಾಗೇನ ಆಶ್ಚರ್ಯ, ನಾನು ಕೂಡ ಸತ್ತು ಹೋಗ್ಬೋದು, ಅದಕ್ಕೆ ಹ್ಯಾಂಗ ಮಾಡಬೇಕು ಅಂತ ತಿಳ್ಕೊಂಡು ಹೋಗಿ ತಾಯಿ ಕೇಳಿದತ್ತೆ ಗಾಂಧಾರಿಗೆ. ಎಲ್ಲಾರು ಹೋಗ್ಯಾರ, ನಾನೊಬ್ನೇ ಉಳಿದೀನಿ, ನಾನು ವಿಜಯ ಶಾಲೆ ಆಗ್ಬೇಕಾರೆ ಏನ್ ಮಾಡಬೇಕು ಅಂತಂದಾಗ ಅವಾಗ ಕೇಳಿದ್ಲು, ನೀನು ನೀವು ಐದು ಮಂದಿ, ನಾನೊಬ್ನೇ ಉಳಿದೀನಿ, ಅದಕ್ಕೆ ಹ್ಯಾಗಾರ ಮಾಡಿ ನನಗೆ ಜಯ ಆಗ್ಬೇಕು ನಿಮಗೆ ಸೋಲಾಗ್ಬೇಕು ಅಂತದ್ದು ಏನಾದ್ರು ಒಂದು ಯುಕ್ತಿ ಇದ್ರೆ ಹೇಳ್ರಿ ನೋಡ್ರಿ. ಅದು ಯುದ್ಧ ಹೆಂಗಿರ್ಬೇಕು, ಧರ್ಮ ಯುದ್ಧ ಅದು. ಈಗೆಲ್ಲ ಗುಪ್ಚುಪ್ ಬಂದು ಬಾಂಬಾಕ್ ಹೋಗ್ಬಿಡತ ಕಲಾಸ್, ಅವಾಗ ಹಂಗಿದ್ದಿಲ್ಲ. ಯುದ್ಧ ಮಾಡೋ ಕಾಲಕ್ಕೆ ಶತ್ರುಗಳ ಕೈಯೊಳಗೆ ಇರ್ತಕ್ಕಂಥ ಶಸ್ತ್ರ ಕೆಳಗೆ ಬಿದ್ರೆ ಯುದ್ಧ ಮಾಡೋಂಗಿಲ್ಲ, ಅವನಿಗೆ ಮತ್ತೆ ಕೈ ಶಸ್ತ್ರ ಕೊಟ್ಟ ಯುದ್ಧ ಮಾಡಬೇಕು. ಇದಕ್ಕೆ ಧರ್ಮ ಯುದ್ಧ ಅಂತ ಕರೀತ. ಅವಾಗ ಧರ್ಮರಾಜ ಹೇಳ್ತಾನೆ ಒಂದು ಉಪಾಯದ, ಏನು ಅಂತ ಕೇಳಿದ್ರೆ ನಿನ್ನ ತಾಯಿಯ ಕಣ್ಣಿನೊಳಗೆ ಅಪಾರವಾದ ಶಕ್ತಿ ಅಡಗಿದ, ಗಂಡ ಕುರುಡನಿದ್ದಾನೆ ಎನ್ನುವಂತಹ ವಿಚಾರ ತಿಳಿದು ಕೂಡ್ಲೇನೆ ನನ್ನ ಪತಿನೇ ಪ್ರಪಂಚವನ್ನು ನೋಡಂಗಿಲ್ಲ ಅಂದ ಬಳಿಕ ನಾನ್ಯಾಕೆ ನೋಡ್ಬೇಕಂತ ತಿಳ್ಕೊಂಡು ಅಂದ ತನ್ನ ಕಣ್ಣಿಗೆ ಹಾಕಿ ಕರಿ ಪಟ್ಟಿ ಕಟ್ಕೊಂಡ್ಬಿಟ್ಟಾಳ. ಅಂದಿನಿಂದ ಇಂದಿನವರೆಗೆ ಆಕೆ ಕಣ್ಣು ತೆರೆದಿಲ್ಲ, ಪ್ರಪಂಚವನ್ನು ನೋಡಿಲ್ಲ. ಆ ದೃಷ್ಟಿ ಶಕ್ತಿಯನ್ನು ಸಂಯಮನ ಮಾಡಿರೋಣದ್ರಿಂದ ಅದ್ರ ಅಗಾಧವಾಗಿರುವಂತಹ ಶಕ್ತಿ ಪ್ರಾಪ್ತಿಯಾಗಿದೆ. ಅದಕ್ಕೆ ಆಕೆ ನಿನ್ನ ದಿಗಂಬರವಾದ ದೇಹವನ್ನ ಕಣ್ಣು ತೆರೆದು ನೋಡಿದಾಗ ನಿನ್ನ ದೇಹ ವಜ್ರಮಯವಾಗ್ತದೆ, ನಿನ್ನನ್ನು ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ, ನಿನಗೆ ವಿಜಯ ಆಗ್ತದ, ನಮಗೂ ಸೋಲಾಗ್ತದ. ಸತ್ಯವಾದ ಮಾತನ್ನೇ ಧರ್ಮರಾಜ ಹೇಳಿಬಿಟ್ಟ. ಹೇಳಿದಾಗ ಅವಾಗ ಕೃಷ್ಣನಿಗೆ ಚಿಂತವಿತ್ತು, ಇವನು ಹೇಳೋದು ಹೇಳಿಬಿಟ್ಟ, ಏನ್ ಇವನ್ನ ಹ್ಯಾಂಗ ರಕ್ಷಣೆ ಮಾಡಬೇಕು, ನಾನು ಪಾಂಡವರನ್ನ ಉಳಿಸ್ತೇ ಹೋದ್ರ ಧರ್ಮ ಉಳಿಯಂಗಿಲ್ಲ, ಇಂಥ ಅಧರ್ಮೇನ ಉಳಿಸೇನು ಉಪಯೋಗ ಅಂತ ತಿಳ್ಕೊಂಡು ಅವ ವಿಚಾರ ಮಾಡಿದೆ, ನೀ ಹ್ಯಾಂಗ ಮಾಡ್ಬೇಕಿನ್ನ. ಅವ ಧರ್ಮರಾಜನ ಮಾತು ಕೇಳಿ ಬಂದು ತಾಯಿ ಹೇಳ್ತಾನೆ ಗಾಂಧಾರಿಗೆ, ಅವ ಈ ಪ್ರಕಾರ ಹೇಳಿದ್ದಾರೆ, ಹಂಗಾರೆ ನೀನ್ ಹೋಗು ನಶಿಕನೊಳಗೆ ಯಾರು ನೋಡ್ಲಾರ್ದಂಗ ನೀನು ದಿಗಂಬರ್ನಾಗಿ ಹೋಗಿ ಸ್ನಾನ ಮಾಡಿಕೊಂಡು ನೀನು ಬಾ ಅಂತ ತಿಳ್ಕೊಂಡು ಹೇಳಿದ. ಅವ ನಶಿನಾಗ 3 ಗಂಟೆಗೆ ಎದ್ದು ನದಿ ಸ್ನಾನ ಮಾಡಿಕೊಂಡು ದಿಗಂಬರ್ನಾಗಿ ಬರ್ತಾ ಇದ್ದ. ಅವಾಗ ಇವ ಕೃಷ್ಣ ಒಬ್ಬ ವೇಷ ಬದಲಿ ಮಾಡಿಕೊಂಡು ಬಂದ ಅವ ಎದುರಿಗೆ. ಒಂದು ಏನ್ರಿ ನೀವು ರಾಜರು ಹಿಂಗ್ಯಾಂಗ ಹೊಂಟ್ರಿ ಎಂದವ. ಅಲ್ಲ ಇವನ ನೋಡೇ ಬಿಟ್ನಲ್ಲ ಯಾರ ಒಬ್ಬ ಮನುಷ್ಯ, ಯಾಕೆ ನೀವು ಬಟ್ಟಿಲ್ಲ ಬರೀ ಇಲ್ಲ, ಹಿಂಗ್ಯಾಕೆ ಸಣ್ಣ ಹುಡುಗತ್ಲೆ ಹೊಂಟ್ರಿ, ವಯಸ್ಸೇನು ನೀವು ಹೊಂಟ್ರಿ ಹೆಂಗ. ಅವಂದ ಇಲ್ಲ, ಒಂದು ಕಾರ್ಯ ಸಾಧನೆಗಾಗಿ ನಾನು ಹಿಂಗ್ ಮಾಡ್ಬೇಕಾಗ್ಯದ. ಏನದು ಈ ರೀತಿಯಾಗಿ ಧರ್ಮರಾಜನ ಹೇಳ? ಧರ್ಮರಾಜನೇ ಅವ ನಿನ್ನ ಶತ್ರು, ನಿನ್ನ ಶತ್ರು ನಿನ್ನ ಹಿತವನ್ನು ಎಂದೂ ಬಯಸಂಗಿಲ್ಲ, ಅವನ ಮಾತಿನ ಮೇಲೆ ನೀ ವಿಶ್ವಾಸ ಮಾಡಿ ಅಂದ್ರೆ ನಿನ್ನ ಸರ್ವನಾಶ ಆಗತ್ತ ಅಂತ ಹೇಳ್ಬಿಟ್ಟ. ಅವನ ಬುದ್ಧಿ ಭ್ರಮವಾಗ್ಬಿಟ್ಟಿವ. ಅವಾಗ ಮತ್ತೆ ಹೆಂಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕ? ನೀ ಹಿಂಗ್ ಹೋದೆ ನಿಮ್ಮ ಶಾಪನ ಕೊಡ್ತಾನ. ಅದಕ್ಕೆ ಸ್ವಲ್ಪ ಮರ್ಯಾದೆ ಪೂರ್ತಿಗಾದ್ರೂ ಕೂಡ ಏನಾದ್ರೂ ಹಾಕೊಂಡು ಹೋಗು ನೀನು. ಅವ ಅಂದ ಇದು ಬಾತ ಚಲೋ ಹೇಳಿದ್ನಿ. ಅವಾಗ ಅವ ಹೂವಿಂದ ಒಂದು ಚಡ್ಡಿ ಹಾಕಿಕೊಂಡು ತಾಯಿ ಹತ್ರ ಹೋದ್ನ. ತಾಯಿ ಹತ್ರ ಹೋಗಿ ತಾಯಿಗೆ ಹೇಳ್ತಾನೆ, ಯವ ನಾನು ಬಂದೆ ಅಂತ. ಬಂದೆ ಅಂದ್ಕೂಡ್ಲೆ ಆಕೆ ದಿಗಂಬರ್ನಾಗೆ ಬಂದಿರ್ಬೇಕಂತ ತಿಳ್ಕೊಂಡು ತನ್ನ ಕಣ್ಣಿನ ಕಟ್ಟಿದ ಪಟ್ಟಿಯನ್ನ ಬಿಚ್ಚಿ ನೋಡಿಲ್ಲಂತ. ಎಷ್ಟು ದೇಹ ದಿಗಂಬರ್ ಇತ್ತು ಅದೆಲ್ಲ ವಜ್ರ ಆಯ್ತು, ಎಷ್ಟು ಆವರಣ ಆಗಿತ್ತು ಅದು ಮಾತ್ರ ಹೆಂಗಿತ್ತು ಅದು ಹಂಗೆ ಉಳಿದ್ಬಿಡ್ತು. ಅವಾಗ ಅದನ್ನ ನೋಡಿ ತಾಯಿ ಹಿಂಗ್ಯಾಕ್ ಮಾಡಿದಪ್ಪ ಅಂತ ಅಂದ್ಲ. ಏ ದಾರ್ಯಾಗ ಒಬ್ಬ ಬ್ರಾಹ್ಮಣ ಭೇಟಿ ಆದ ಹಿಂಗ ಹೇಳಿದ, ಆಕೆಲ್ಲ ಅವ ಬ್ರಾಹ್ಮಣ ಬ್ಯಾರೆ ಯಾರು ಅಲ್ಲ, ಅವ ಕಪಟ ನಾಟಕ ಸೂತ್ರಧಾರ ಅವನೇ ಅಂತ. ಅವಾಗ ತಾಯಿ ಹೇಳ್ತಾಳೆ, ನಿನ್ನ ಈ ದೇಹದ ಮೇಲೆ ಎಲ್ಲೇ ಯಾರೇ ಹೊಡೆದ್ರು ಕೂಡ ನಿನಗೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಂತು ನಿನ್ನ ಜಂಘಾಸ್ಥಾನದೊಳಗೆ ತೊಡೆಗೆ ಯಾರಾದ್ರೂ ಕೂಡ ನೀನು ಉಳಿಯಂಗಿಲ್ಲ, ಅದಕ್ಕೆ ಅದನ್ನು ಒಂದು ರಕ್ಷಣಾ ಮಾಡಿಕೊ ನೀನು. ಕಡೆಗೆ ಭೀಮನಿಗೆ ದುರ್ಯೋಧನನಿಗೆ ಗದಾ ಯುದ್ಧ ಆಗೋ ಕಾಲಕ್ಕೆ ಅವ ಹೊಡೆದ ಗದಾನ ಮಣಿತು ಹೊರತಾಗಿ ಇವನಿಗೆ ಆಗಲಿದ್ದಾಗ ಇವನಿಗೆ ಭೀಮನಿಗೆ ಆಶ್ಚರ್ಯ ಆಯ್ತ, ಇದೇನಪ್ಪ. ಅವಾಗ ಪರಮಾತ್ಮ ಅವನಿಗೆ ಭೀಮ ಅಂತ ತಿಳ್ಕೊಂಡು ಅವನಿಗೆ ಸೊಡ್ಡ ಹೊಡೆದು ಸಂಕೇತ ಮಾಡ್ತಾನ, ಕೃಷ್ಣ ಇಲ್ಲಿ ಹೊಡೆದ್ರೆ ಸಾಯ್ತಾನ, ಎಲ್ಲಿ ಹೊಡೆದ್ರೆ ಸಾಯಂಗಿಲ್ಲ ಅಂತ. ಕಡೆಗೆ ಅಲ್ಲೇ ಹೊಡೆದಾಗ ಅವನು ಸತ್ತು ಹೋಗ್ತಾನೆ. ಅದಕ್ಕೆ ಉರುಭಂಗ, ದುರ್ಯೋಧನನ ಉರುಭಂಗ ಅಂತಕ್ಕಂತ ಮಾತು ಬರುತ್ತೆ. ಅಂದ್ರೆ ದೃಷ್ಟಿಯೊಳಗೆ ಶಕ್ತಿ ಇರ್ತದೆ, ಆದ್ರೆ ನಾವೆಲ್ಲ ಏನು ಮಾಡ್ತೇವೆ ಅಂದ್ರೆ ಸದಾ ನೋಡ್ತಾ ಪ್ರಪಂಚ ನೋಡ್ನ ನಮ್ಮ ಶಕ್ತಿನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿರ್ತೇವೆ. ಶಕ್ತಿಯನ್ನು ಕಳ್ಕೊಂತೀವಿ, ನಮ್ಮ ಕಣ್ಣಿನ ಶಕ್ತಿಯನ್ನು ಕಳ್ಕೊಂತೀವಿ, ಒಳಗಿನ ಅಂತರ ಶಕ್ತಿಯನ್ನು ಕೂಡ ಕಳ್ಕೊಂತೀವಿ. ಅಷ್ಟೇ ಅಲ್ಲ, ಈ ನೋಡುವಂತ ಏನು ಶಕ್ತಿ ಇದ್ರು ಕೂಡ ನಾವು ಕಳ್ಕೊಂಡು ಬಿಡ್ತೇವೆ, ಕುರುಡರಾಗ್ಬಿಡ್ತಾ ಇದ್ದೆ. ಆದರೆ ಸಾಧನ ಮಾಡಿರ್ತಕ್ಕಂಥ ಸಾಧಕರ ನೇತ್ರದೊಳಗೆ ಒಂದು ಅಪೂರ್ವವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಗುರುಗಳ ದೃಷ್ಟಿಯೊಳಗಂತ ತಿಳ್ಕೊಂಡು, ಅದಕ್ಕೆ ಗುರೋರ್ ಆಲೋಕ ಮಾತ್ರೇಣ ಹಸ್ತಮಸ್ತಕ ಯೋಗತಃ. ವೇದಾದೀಕ್ಷೆಯಿಂದ ಗುರುಗಳು ಕಾರಣ ಶರೀರಗತವಾಗಿರ್ತಕ್ಕಂಥ ಆಣವಮಲ ಅಂದ್ರೆ ನಾನು ಇಷ್ಟೇ ಇದ್ದೇನೆ, ನನ್ನ ಅನುಭಾವವೇ ನನ್ನ ಸಾಣದು, ನೀ ಯಾರಪ್ಪ ಅಂದ್ರೆ ದೇಹದೊಳಗೆ ಇಟ್ಟು ಇಷ್ಟೇ ಅಂತಕ್ಕಂಥ ಅನುಭವ ಬಂದದ್ದು ಜೀವಾತ್ಮನಿಗೆ. ಈ ಅನುಭವವನ್ನು ದೂರ ಮಾಡಬೇಕಾದಾಗ ಅವನಿಗೆ ಶಿವಸ್ವರೂಪದ ಉಪದೇಶವನ್ನು ಮಾಡಬೇಕಾಗ. ಅದಕ್ಕೆ ಹೇಳ್ತಾರೆ ಅವರು, ಗುರುಗಳು ತಮ್ಮ ಜ್ಞಾನಮಯವಾಗಿರ್ತಕ್ಕಂಥ ದೃಷ್ಟಿಯಿಂದ ಶಿಷ್ಯನನ್ನ ಕೃಪಾಪೂರ್ಣವಾಗಿ ನೋಡಿದಾಗ ತಮ್ಮ ಅಮೃತಮಯವಾಗಿರ್ತಕ್ಕಂಥ ಹಸ್ತವನ್ನು ಆತನ ಮಸ್ತಕದ ಮೇಲೆ ಇರಿಸಿದಾಗ ಅವಾಗ ಅವನ ಆಣೋ ಮನ ಅನ್ನುವಂಥ ದೂರ ಆಗ್ತದೆ. ಗುರುಗಳು ಆತನಿಗೆ ಪರಮಾತ್ಮದ ಸ್ವರೂಪವನ್ನು ಬೋಧನೆ ಮಾಡಿಕೊಂಡು ಬರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನೀವು ಯಾರ ಮೇಲಾದ್ರೂ ಬಹಳ ಪ್ರೀತಿಯಾದರೆ ಏನು ಮಾಡ್ತೀರಿ? ಅವ್ರ ಮೈ ಮೇಲೆ ಕೈಯಾಡಿಸ್ತೀರಿ, ದುಬ್ಬದ ಮೇಲೆ ಕೈಯಾಡಿಸ್ತೀರಿ, ತಲೆ ಮೇಲೆ ಕೈಯಾಡಿಸ್ತೀರಿ. ಮಕ್ಕಳು ಅಥವಾ ಯಾರೋ ಅಣ್ಣತಾಮ ಬಂದಿರು, ಯಾರೋ ಸಣ್ಣ ಮಕ್ಕಳು ಏನಾದರೂ ಅಕಸ್ಮಾತ್ ಆಗಿ ಬಹಳ ಪ್ರೀತಿಗೆ ನೀವು ಪಾತ್ರರಾದ್ರೆ, ಒಳ್ಳೆ ಕೆಲಸ ಮಾಡಿದಕ್ಕೂ ನಿಮ್ಗೆ ಬಹಳ ಸಂತೋಷ ಆಯ್ತಂದ್ರೆ ಸಹಜವಾಗಿ ನಿಮ್ಮ ಹಸ್ತ ಅವ್ರ ಮಸ್ತಕದ ಮೇಲೆ ಹೋಗ್ತದೆ, ತಲೆ ಮೇಲೆ ಕೈಯಾಡಿಸ್ತೀರಿ, ಡುಬ್ಬದ ಮೇಲೆ ಕೈಯಾಡಿಸ್ತೀರಿ. ಅಂದ್ರೆ ಏನ್ ಮಾಡ್ತೀರಿ ಅಂದ್ರೆ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ಆತನಿಗೆ ಅರ್ಪಣ ಮಾಡ್ತೀರಿ. ನೀವು ಅಷ್ಟ ಕೈಯಾಡಿಸಿದ್ರೆ ಅವನಿಗೆ ಎಷ್ಟು ಸಂತೋಷ ಆಗ್ತದೆ. ಮಕ್ಕಳಿಗೆ ನೀವು ತಲೆ ಮೇಲೆ ಕೈಯಾಡಿಸಿದ್ರೆ, ನೀವು ಬೆನ್ ಮೇಲೆ ಕೈಯಾಡಿಸಿದ್ರೆ ಅವಕ್ಕೆಷ್ಟು ಸಂತೋಷ ಆಗತ್ತಂದ್ರೆ ಅವಕ್ಕೆ ಪರಮಾತ್ಮ ಸಿಕ್ಕಡೆ ಸಂತೋಷ ಆಗ್ತದೆ ಅವ್ರು. ಅಂದ್ರೆ ಆ ಕೈಯೊಳಗೆ ಏನದ, ಏನಾಗ್ತದ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ದಿವ್ಯವಾದ ಶಕ್ತಿಯನ್ನು ನಾವು ಅವರಿಗೆ ಅರ್ಪಣ ಮಾಡುತ್ತಿದ್ದೇವೆ. ಅದಕ್ಕರೆ ಹಸ್ತ ಪುರುಷ, ನೇತ್ರ ಪುರುಷ, ಅದಕ್ಕೆ ನಿಜಗೊಂಡು ಹೇಳಿದ್ರು ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ. ಗುರುಗಳು ಉದ್ಧಾರ ಮಾಡತಕ್ಕಂತಹ ರೀತಿ ನೀತಿಗಳು ಹೇಳ್ತಾರೆ, ಕೇವಲ ನೋಟದಿಂದಲೂ ಕೂಡ ಉದ್ಧಾರ ಮಾಡ್ತಾರೆ. ನೋಡಿ ಕೆಲರಂ, ಮಾತನಾಡಿ ಕೆಲರಂ. ಇನ್ ಯಾರಿಗೆ ಆ ದೃಷ್ಟಿಯ ಸಾಮರ್ಥ್ಯವನ್ನು ಪಡ್ಲಿಕ್ಕೆ ಆಗಿಲ್ಲ ಅಂತವರಿಗೆ ಉಪದೇಶ ಮಾಡಿ ಮಾಡಿ ಮಾತನಾಡಿ ಕೆಲರಂ. ಆಮೇಲೆ ಮುಟ್ಟಿ ಕೆಲರಂ, ಏನ್ ಮಾಡ್ತಾರಪ್ಪ ಅಂದ್ರೆ ಪರಮಾತ್ಮ ಸ್ವರೂಪವನ್ನಾಗಿ ಜೀವಾತ್ಮನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವೇದಾದೀಕ್ಷೆಯೊಳಗೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಗುರುಗಳು ಅಕಸ್ಮಾತ್ ಆಗಿ ಇಚ್ಛಾ ಪಟ್ರೆ ಎಂತಹ ವ್ಯಕ್ತಿಯನ್ನು ಕೂಡ ಅವರು ಪರಿವರ್ತನೆ ಮಾಡತಕ್ಕಂಥ ಸಾಮರ್ಥ್ಯ ದೃಷ್ಟಿಯಲ್ಲಿ ಇರ್ತದಷ್ಟೇ ಅಲ್ಲ, ಅವರ ಹಸ್ತ ಸ್ಪರ್ಶದಲ್ಲಿ ಕೂಡ ಇರ್ತದೆ. ಒಬ್ಬ ಕಳ್ಳ ಮನುಷ್ಯ ಊರಾಗ ಬಹಳ ಕಡೆ ಕಳ್ಳತನ ಮಾಡಿ ಸಿಕ್ಕೊಂಡು ಬಿದ್ದು, ಕಳ್ಳತನ ಮಾಡಿ ಸಿಕ್ಕೊಂಡು ಬಿದ್ದು ಸಾಕಾಗಿತ್ತವನು. ಅವ ವಿಚಾರ ಮಾಡಿದ, ಒಮ್ಮೆ ಹಿಂಗ್ ಕಳ್ಳತನ ಮಾಡಬೇಕು ಸಾಯುತ್ತಾನೆ, ನಮ್ ಕಳ್ಳತನ ಮಾಡಿರ್ಬಾರ್ದು, ಕೊಳ್ಳ ಮುಳ್ಳ ಜೈಲಿನಾಗ ಬೀಳೋದು ಬರೋದು ಇದು ಬೇಡ ಬೇಡ, ಅದಕ್ಕೆ ಎಲ್ಲಿ ಹೋಗ್ಬೇಕು ಕಳ್ಳತನ ಮಾಡಕ ಅಂದ. ರಾಜನ ಮನೆಗೆ ಹೋಗ್ಬಿಟ್ರಂತ ವಿಚಾರ ಮಾಡ, ರಾಜನ ಮನೆ ಕಳ್ಳತನ ಮಾಡ್ಬೇಕಂತ ತಿಳ್ಕೊಂಡು ಹೋಗ್ತಾನೆ. ಹಾಗೋ ಹೇಗೋ ಮಾಡಿ ರಾಜಭವನದೊಳಗೆ ಪ್ರವೇಶನೂ ಆಗ್ತಾನೆ. ಆ ಸಮಯಕ್ಕೆ ರಾಜನಿಗೆ ಒಬ್ಬಳೇ ಒಬ್ಬಳಾಗಿರ್ತಕ್ಕಂತ ಮಗಳು, ರಾಜ ರಾಣಿ ಮಗಳ ಲಗ್ನ ಸಲುವಾಗಿ ವಿಚಾರ ಮಾಡ್ತಾ ಇದ್ದ. ಯೋಗ್ಯನಾಗಿರ್ತಕ್ಕಂಥ ರಾಜಕುಮಾರ ಸಿಗುವಲ್ಲ, ಸರಿಯಾದ ಸಂಸ್ಕಾರಗಳೆಲ್ಲ ರಾಜರಿಗೆ, ಇಷ್ಟು ಸುಸಂಸ್ಕೃತವಾಗಿರ್ತಕ್ಕಂಥ ನಮ್ಮ ಮಗಳನ್ನು ಹೇಗೆ ನಾವು ಲಗ್ನ ಮಾಡಿಕೊಡಬೇಕು ಅಂತ ತಿಳ್ಕೊಂಡು ಇದೇ ವಿಚಾರದಲ್ಲಿ ಇದ್ರು. ಅದೇ ರಾಜಧಾನಿಯೊಳಗನೆ ಒಬ್ಬರು ದಿವ್ಯ ಯೋಗಿಗಳು ಒಂದು ಯೋಗಾಶ್ರಮವನ್ನು ಮಾಡಿಕೊಂಡು ಅನೇಕ ಜನ ಶಿಷ್ಯರಿಗೆ ಪ್ರಾಣಾಯಾಮ ಧ್ಯಾನ ಇವುಗಳನ್ನು ಅವರೆಲ್ಲ ಕಲಿಸ್ತಾ ಇದ್ದರು. ಅವಾಗ ರಾಜ ರಾಣಿ ಏನ್ ಮಾತಾಡ್ತಿದ್ರು ಅಂದ್ರೆ, ರಾಜರಿಗೇನು ಕೊಡಬೇಕಂತ ಏನ್ ನೇಮ್ ಅದ? ಅಕಸ್ಮಾತ್ ಒಳ್ಳೆ ಸಾಧಕನಿಗೆ ಸಂಸ್ಕಾರ ಉಳ್ಳಂತಹ ವ್ಯಕ್ತಿಯನ್ನು ತಂದು ನಾವು ಸಿಂಹಾಸನ ಮೇಲೆ ಕುಂಡಿಸ್ತಾ ಅವನು ರಾಜನೇ ಆಗ್ಬಿಡ್ತಾನೆ. ಅದಕ್ಕೆ ನಮ್ಮ ರಾಜಧಾನಿಯೊಳಗೆ ಹಾಗಾದ್ರೆ ಒಬ್ಬ ನಮ್ಮ ಗುರುಗಳ ಆಶ್ರಮದಲ್ಲಿ ಅನೇಕ ಜನ ಒಟ್ಟುಗಳು ಅಭ್ಯಾಸ ಮಾಡ್ತಿರ್ತಾರೆ ಯೋಗಾಭ್ಯಾಸ, ಅವರಲ್ಲಿ ಯಾರನ್ನಾದ್ರೂ ಒಬ್ಬರಿಗೆ ಕೊಟ್ಟು ಲಗ್ನ ಮಾಡಿದ್ರಾಯ್ತಂತ ತಿಳ್ಕೊಂಡು ಹಿಂಗ್ ವಿಚಾರ ಮಾಡ್ತಾರ ಮಾತಾಡ್ತಿದ್ರ. ಆ ಮಾತಾಡೋದು ನೀವು ಕಳ್ಳ ಕೇಳ, ಅವ ಅಂದ್ರೆ ದೊಡ್ಡ ಚಾನ್ಸ್ ಅದ ಅಂದ. ಈ ಕಳ್ತನ ಮಾಡಕ್ ಹೋದ್ರೆ ಎಲ್ಲಾನು ತಗೊಂಡು ಹೋಗಕ್ ಆಗಂಗಿಲ್ಲ, ತಗೊಂಡು ಹೋದ್ರು ಕೂಡ ಎಷ್ಟು ಒಯ್ಬಹುದು, ಮತ್ತೆ ಒಯ್ಯೊಳಗೆ ಸಿಕ್ಕ ಬಂದ್ರೆ ಬಹಳ ಕಷ್ಟ ಆಗ್ತದ. ಅದಕ್ಕೆ ಸುಮ್ಮನೆ ಹೊತ್ತೊಂಡ್ರೊಳಗಾಗಿ ರಾಜರಂತೂ ಹಂಗ ಆಶ್ರಮಕ್ಕೆ ಬಂದೇ ಬರ್ತಾರ. ಅದಕ್ಕೆ ನಾನು ಹೋಗಿ ಅವ್ರ ಗುಂಪನೇ ನಾನೊಬ್ಬ ಕುಂತು ಬಿಡಬೇಕು. ಅವನಿಗೆ ವಿಶ್ವಾಸ ಏನಪ್ಪಾ ಅಂತ ಕೇಳಿದ್ರೆ, ಇವರೆಲ್ಲಾರು ವೈರಾಗ್ಯದಿಂದ ಅದಾರ, ಯಾರು ಬಹುತೇಕ ಹೂ ಅನ್ನಂಗಿಲ್ಲ, ಮತ್ ಕಡೆ ಎಲ್ಲಾ ಬಿಟ್ಬೇಕು ನನ್ನ ಪಾಡೆ ಬರ್ತದ. ನಾ ಹೂ ಒಂದು ರಾಜನ ಮಗಳ ಲಗ್ನ ಆಗಿ ರಾಜ ಆಗೋದು ಬಿಟ್ಟುಕೊಡು, ಸುಮ್ಮನೆ ಕಳತನ ಯಾಕೆ ಮಾಡ್ಬೇಕಂತ ತಿಳ್ಕೊಂಡು ಬುದ್ಧಿ ಪರಿವರ್ತನೆ ಆಯ್ತು ಅವನಿಗೆ. ಅವಾಗ ಹಾಗೋ ಹೇಗೋ ಮಾಡಿ ಪಾರಾಗಿ ಹೊರಗೆ ಬಂದ. ಹೊರಗೆ ಬಂದು ಓಡ್ತಾ ಓಡ್ತಾ ಆಶ್ರಮದ ಕಡೆಗೆ ಹೋದ. ಎಲ್ಲಾರು ಮಲ್ಕೊಂಡಿದ್ರು. ಅವಾಗ ಒಂದು 100 ಗುಡಿಸಲೆಗಳಿದ್ದು, ಒಂದು 100 ಜನ ಶಿಷ್ಯರಿದ್ರು ಅವರು. ಅವಾಗ ಇವನ್ ಮಾಡದ, ರಾತ್ರಿ ರಾತ್ರಿನೇ ಅಲ್ಲಿ ಕಟ್ಟಿಗೆ ಇಲ್ಲಿ ಕಟ್ಟಿಗೆ ರೌದಿ ಅವು ಇವೆಲ್ಲ ತಗೊಂಡು ತಂದು ಒಂದು ಗುಡಿಸಲ ತಯಾರ ಮಾಡಿಬಿಟ್ಟ. 101 ಗುಡಿಸಲ ಒಂದು ಅಲ್ಲಿ ಹೋಗಿ ತಾನು ಕೌಪಿನ ಧಾರಿಯಾಗಿ ಮೈ ತುಂಬೆಲ್ಲ ಭಸ್ಮಗೆ ಹಚ್ಚಿಕೊಂಡು ಸುಮ್ಮನೆ ಕಳ್ಳ ಧ್ಯಾನ ಮಾಡ್ಕೊಂತ ಕೂತ್ಕೊಂಡ. ಯಾವಾಗ ಬರ್ತಾರೋ ರಾಜರು, ಯಾವಾಗ ಬರ್ತಾರೋ ರಾಜರು, ಇದೇ ಧ್ಯಾನ ಮಾಡ್ಕೊಂತ ಕೂತ್ಕೊಂಡವ. ಪ್ರಾತಃ ಕಾಲದಲ್ಲಿ ರಾಜ ರಾಣಿ ಸ್ನಾನ ಪೂಜಾ ಮುಗಿಸಿಕೊಂಡು ಗುರುಗಳ ದರ್ಶನಕ್ಕಾಗಿ ಅವರು ಯಥಾಪ್ರಕಾರವಾಗಿ ತಮ್ಮ ಮಗಳನ್ನು ಕರ್ಕೊಂಡು ಬಂದರು. ಬಂದು ತಮ್ಮ ನಿವೇದನೆಯನ್ನು ಮಾಡಿಕೊಂಡ್ರು. ಈ ರೀತಿಯಾಗಿ ನಾವು ಬಹಳಷ್ಟು ಮನಸ್ಖಿನ್ನರಾಗಿ ರಾಜರಿಗೆ ಕೊಡಬಾರದು. ಒಬ್ಬ ಒಳ್ಳೆಯ ಸಾಧಕನಿಗೆ ಸಂಸ್ಕಾರಗಳಂತ ಸಾಮಾನ್ಯ ವ್ಯಕ್ತಿ ಕೊಟ್ಟರು ಕೂಡ ಅವನ ರಾಜನ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ನಾವು ಬಂದಿದ್ದೇವೆ. ಅದಕ್ಕೆ ನಿಮ್ಮ ಆಶ್ರಮದಲ್ಲಿ ಒಂದು 100-106 ಜನ ನಿಮ್ಮಲ್ಲಿ ಹೆಂಗಾರು ಒಟ್ಟುಗಳಿದ್ದಾರೆ. ಅದಕ್ಕೆ ಅವ್ರ ಪೈಕಿ ಯಾರಾದರೂ ಒಬ್ಬರನ್ನ ನಮಗೆ ಅಳಿಯನನ್ನಾಗಿ ನೀವು ದಯಪಾಲಿಸಬೇಕು. ಅವರಂದ್ರು ನಾವು ಹೇಳಕ್ ಬರಂಗಿಲ್ಲ, ನೀವು ಹೋಗ್ರಿ, ಯಾರಾದ್ರೂ ಮಾಡಿಕೊಳ್ತೀರಿ ಅಂತ ಒಪ್ಕೊಂಡ್ರೆ ಕರ್ಕೊಂಬರಿ ಕಳಿಸ್ಬಿಡ್ತೀವ. ಅವರಂದ್ರು ಆಗಲೇ ಅಂತ ತಿಳ್ಕೊಂಡು ಮೊದಲೇ ಗುಡಿಸಲಿಕ್ಕೆ ಹೋದ್ರು. ಇವ ಗುಡಿಸಿದ ಹೊರಗೆ ಬರವ, ಎಷ್ಟನೇ ನಂಬರ್ನಾಗ ಅದಾರ, ನನ್ನ ನಂಬರ್ ಹತ್ತದೋ ಇಲ್ಲೋ ಬರ್ತಾರೋ ಇಲ್ಲೋ, 100 ದಾಟಿ ಬರಬೇಕಲ್ಲ. ಅವ್ರು 1 ದಾಟಿ ಹೊರಗೆ ಬಂದ ಕೂಡ ಸ್ವಲ್ಪ ಧೈರ್ಯ ಬರ್ತಿತ್ತಂತ, 1 ಹೋಯ್ತು, 1 ನಂಬರ್ ಫೇಲ್ ಆಯ್ತು. ಹೀಗೆ ಎಲ್ಲಾರನ್ನ ಕೇಳಿದ್ರು ಕೂಡ ಯಾರು ಒಪ್ಪಲೇ ಇಲ್ಲ ಅವರು. ನಾವು ಅದೆಲ್ಲ ಬಿಟ್ಟ ಬಂದೀವಿ, ಮತ್ತಾಗ ಆ ಕಡೆ ಬರೋದು ರಾಜ ಏನಿದ್ರು ನಾವು ಒಲ್ಲ ಅಂತ ತಿಳ್ಕೊಂಡು ಅವರೆಲ್ಲರೂ ನಿಸ್ಪೃಹದಿಂದ ಸತ್ಯವಾಗಿ ನೋಡಿದಾಗ ರಾಜ ಬಹಳಷ್ಟು ನಿರಾಸೆ ಆದ. 90 99 100 ಆಯ್ತು ರಾಜ ಅಂದ, ಇನ್ನೇನು ಉಳಿದಿರೋದು ಒಂದೇ ಅವ ಅಂದ. ಅವ್ರು ಒಲ್ಲೆ ಅಂದ್ರೆ ಒಟ್ಟು ಒಪ್ಪಿಸ್ಲಿಕ್ಕೆ ಬೇಕು ಅಂತ ರಾಜನ ಮನಸ್ಸಿನಾಗ. ಇವಾಗ ಬಂದ್ರೆ ಸಾಕು ಒಪ್ಬೇಕಂತ ಇವಾಗ ಕೂತ್ಕೊಂಡ. ಅದು ಎರಡು ಯೋಗ ಇದ್ದು ಅಲ್ಲಿ ಯಾವ ಸಮಯಕ್ಕೆ ಇವರು 100 ಗುಡಿಸಲ ದಾಟಿ ಬಂದ್ರು, ಇವನಿಗೆ ಪೂರ್ಣ ಧೈರ್ಯ ಬಂತು, ನಾನು ಬಿಟ್ಟು ಇವರಿಗೆ ಗತಿ ಇಲ್ಲ. ಅವಾಗ ಬಂದು ರಾಜ ರಾಣಿ ರಾಜಕುಮಾರಿ 3 ಮಂದಿ ಸಾಷ್ಟಾಂಗ ನಮಸ್ಕಾರ ಹಾಕಿ, ನೀವು ಹೇಳನ್ನು ಮಠ ನಾವು ಹೇಳಂಗಿಲ್ಲ ಅಂತ ಅವರು ಹಾಕಿಬಿಟ್ರು. ಅವಾಗ ಅವ ಈಗ ಸ್ವಲ್ಪ ಸಡ್ಲ ಆದ್ರೆ ನಡೆಯಂಗಿಲ್ಲ, ಸ್ವಲ್ಪ ಗಂಭೀರವಾಗಿ ಮಾತಾಡ್ಬೇಕು, ಹಂಗಾರು ಸಿಗ್ತದ, ಎಲ್ಲಿ ಹೋಗಂಗಿಲ್ಲ, ಸ್ವಲ್ಪ ಗಂಭೀರವಾಗಿ ಮಾತಾಡ್ಬೇಕಂತ ತಿಳ್ಕೊಂಡು, ನೀವು ಯಾರು ಎಲ್ಲ ಗುರ್ತದ ಅವನಿಗೆ, ನೀವು ಯಾರು ಹೇಳ್ರಿ ಅಂತ ಹೇಳಿದ್ರು. ನಾವು ಈ ದೇಶದ ರಾಜ ರಾಣಿ ನನ್ನ ಮಗಳು, ಇಲ್ಲಾಗಿ ಬಂದಿರಿ. ಈ ರೀತಿಯಾಗಿ ಗುರುಗಳು ಅಪ್ಪಣೆ ಮಾಡ್ಯಾರ, ಅದಕ್ಕೆ ನನ್ನ ಮಗಳಿಗೆ ಯೋಗ್ಯವಾದ ವರ ಎಲ್ಲಿ ಸಿಕ್ಕಿಲ್ಲ, ಅದಕ್ಕೆ ಆಶ್ರಮದ ಯಾವುದೋ ಒಂದು ಒಟ್ಟಿಗೆ ಲಗ್ನ ಮಾಡ್ಬೇಕಂತ ನಾವು ಬಂದಿವಿ. ಅದಕ್ಕೆ ಎಲ್ಲಾರೂ ಅಲ್ಲೇ ಅಂದ್ರೆ ಈಗ ನಿಮ್ಮನ್ನ ಬಿಟ್ಟು ನಮಗ್ ಗತಿನೇ ಇಲ್ಲ, ಅದಕ್ಕೆ ಹೆಂಗಾರ ಮಾಡಿ ನೀವು ಅನ್ಲಿಕ್ಕೆನೇ ಬೇಕು ಅವ ಅಂದ. ನನಗೂ ಇಷ್ಟೇ ಬೇಕಾಗಿತ್ತು, ಆದ್ರೆ ಹೊರಗೆ ಅಂದಿಲ್ಲ ಅವ, ಒಳಗ ಅಂದ, ಮನಸ್ಸಿನೊಳಗ ಅಂದ. ಹೊರಗೆ ನಮಗ ಇದೆಲ್ಲ ಬೇಡ, ನಾವೆಲ್ಲ ಬಿಟ್ಟು ಬಂದವ್ರಿಗೆ ನಮ್ ಬೇಡ ಬೇಡ ಅಂತ ಮೇಲೆ ಅಂತಾನ, ಒಳಗ ಬೇಕು ಬೇಕು ಅಂತ ಒಳಗ. ಕಡೆಗೆ ಒಲ್ಲ ಅಂತ ಬಾಳ ಇದು ಮಾಡಿದಾಗ, ಇಲ್ಲ ನಿಮ್ಮ ಗುರುಗಳು ಹತ್ರ ಬರ್ರಿ, ಹೆಂಗಾರ ಬರ್ರಿ, ನೀವು ಒಟ್ಟು ಹೆಂಗಾರ ಕೃಪಾ ಮಾಡಬೇಕಂತ ತಿಳ್ಕೊಂಡು ಹೇಳಿದಾಗ ಅವ ಅಂದ, ಆಗಲಿ ಅಂದ. ತಥಾಸ್ತು. ರಾಜನಿಗೆ ಬಹಳ ಸಂತೋಷ ಆಯ್ತು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಹೇಳ್ತಿರೋದಷ್ಟು ಸಂತೋಷ ಆಯ್ತು ಅಂತ, ಮನಸ್ಸಿನ ಇಚ್ಛೆ ಪೂರ್ತಿ ಆಯ್ತಲ್ಲ. ಅವಾಗ ರಾಜ ರಾಣಿ ಮಕ್ಕಳು ಇವರಿಬ್ರು ಓಡ್ತಾ ಓಡ್ತಾ ಬಂದ್ರು ಮಗಳು ಕರ್ಕೊಂಡು ಗುರುಗಳ ಹತ್ರ. ಗುರುಗಳ ನಮ್ ಕೆಲಸ ಆಯ್ತು. ಅವ್ರಿಗೆ ಆಶ್ಚರ್ಯ, ನಮ್ಮ ಆಶ್ರಮದೊಳಗೆ ಈ ರೀತಿಯಾಗಿ ಹೋಗ್ಲಿಕ್ಕೆ ತಯಾರಾದವ್ರು ಯಾರಪ್ಪ? ಯಾಕಂದ್ರೆ ನಾವೆಲ್ಲ ಅಷ್ಟು ಪೂರಾ ಪರೀಕ್ಷೆ ಮಾಡೇ ತಗೊಂಡಿವಿ, ಮತ್ತೆ ನಮ್ ಪರೀಕ್ಷೆ ಫೇಲ್ ಆಯ್ತಲ್ಲ, ಇಲ್ಲಿ ಯಾರಿರ್ಬೇಕವರು? ಅವಾಗ ಎಷ್ಟನೇ ನಂಬರ್ ಅಂತ ಕೇಳಿದ್ರು, ರೂಮ್ ನಂಬರ್ ಎಷ್ಟು? ರೂಮ್ ನಂಬರ್ 101, 101. ಅವ್ರಂದ್ರೆ ನಮ್ಮ 100 ಅದಾವ, ನಮ್ಮ ಇರೋ 100, ಇದು 1 ಎಲ್ಲಿದ್ ಬಂತು? ಇದು ಎಲ್ಲಿಂದ ಬಂದಂಗೆ ಕಾಣಿಸ್ತದ ಅಂದಲ್ಲಿ ಹ್ಞೂ ಅಂದದ. ಅವ್ರು ಅಂದ್ರೆ ಅವನು ಕರ್ಕೊಂಡು ಬರ. ರಾಜ ಓಡ್ತಾ ಓಡ್ತಾ ಬಂದ. ಬರಿ ರಾಜರೇ, ನಿಮ್ಮ ಗುರುಗಳು ಕರೀತಾರೆ, ಬರ್ರಿ. ಒಂದು ಏನಾಗ್ತದೋ ಏನಿಲ್ಲ, ಏನಾಗ್ತದ ಎಂದು ಗುರುಗಳು ನಾನ್ ನೋಡಿಲ್ಲ, ನಾ ಗುರುಗಳು ನೋಡಿಲ್ಲ. ನೋಡಿದ್ರೆ ಏನಾಗುತ್ತೋ ಏನ್ ನನ್ನ ಪಜಿತಿ ಆಯ್ತಂದ್ರೆ, ಇವ ನಮ್ಮ ಶಿಷ್ಯ ಅಲ್ಲ ಅಂದ್ರೆ ಮತ್ ನಂದೆಲ್ಲ ಆ ಕಡೆನೂ ಗಯ ಈ ಕಡೆನೂ ಗಯ ಆಕದ. ಓಬಿ ಗಯ ಎಬಿ ಗಯ ದೋಬಿ ಕಾ ಕುತ್ತಾನ ಘರ್ ಕಾನ ಘಾಟ್ ಕಾ ಆಗ್ತದ. ಈ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ ಆಗ್ತಾನಲ್ಲ, ಹೆಂಗ್ ಮಾಡ್ಲಿ? ಒಂದು ಏನಾಗಿದ್ದಾಗ್ಲಿ, ಎಷ್ಟೋ ಸರ ಅಪಮಾನ ಆಗ್ಯದ ನನಗ, ಇದು ಒಂದ್ಸರ ಅಪಮಾನ ಆದ್ರೆ ಆಗಿದೆ, ಇದಕ್ಕಿದ್ ಹೆಚ್ಚು ಏನಾಗ್ತದ? ಬಡಿಸ್ಕೊಂಡಿನಿ ಜೈಲಿನಾಗ ಬಿದ್ದೀನಿ, ಎಲ್ಲ ಆಗ್ಯದ. ಅದಕ್ಕಿಂತಲೂ ಕೆಟ್ಟ ಏನಾಗ್ಲಿಕ್ಕಿಲ್ಲ ಬಹಳ, ಆದ್ರೆ ನಾನು ಅದು ಹೊರಗೆ ಹಾಕ್ಬೋದು. ಇದಕ್ಕಿದ್ ಹೆಚ್ಚಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯದ? ಎಲ್ಲದಕ್ಕೂ ತಯಾರಾದವ ಆಗ್ಲಿ ನಡಿ ಅಂತ ಹೇಳ್ಕೊಂಡು ಗುರುಗಳ ಹತ್ರ ಬಂದ. ಬಂದ ಕುಲೇ ಗುರುಗಳು ಕೂಡ್ರಂತ ಕೂಡಿಸಿರ. ಅವನು ಕೂಡಿಸಿ ಅವನ ಎದುರಿಗೆ ತಾವು ಕೂತ್ಕೊಂಡು ತಮ್ಮ ಒಂದು ಕೃಪಾಮಯವಾಗಿರ್ತಕ್ಕಂಥ ದೃಷ್ಟಿಯನ್ನ ಅವನ ದೃಷ್ಟಿ ಮುಖಾಂತರವಾಗಿ ಹರಿಸಿ ಅವನ ಮಸ್ತಕದ ಮೇಲೆ ತಮ್ಮ ಅಮೃತಮಯವಾಗಿರ್ತಕ್ಕಂಥ ಹಸ್ತವನ್ನಿಟ್ಟು ಅಂದ್ರೆ ಕ್ಷುದ್ರವಾದ ಬಯಕೆಗೆ ನೀ ವೇಷ ಹಾಕೊಂಡಿಯಲ್ಲ, ಅವ್ರು ವಿಚಾರ ಮಾಡ್ತಾರೆ. ಈ ವೇಷ ಹಾಕೊಂಡು ನೀನು ಏನಾದ್ರೂ ದೊಡ್ಡದನ್ನ ಅಪೇಕ್ಷೆ ಪಡಬೇಕಾಗಿತ್ತು ಅಂದ್ರೆ ಯಾವುದನ್ನ ಬಿಟ್ಟು ಬಂದ ಬಳಿಕ ಈ ವೇಷ ಹಾಕೋಬೇಕು ಅಂತಹದ್ದನ್ನ ಈ ವೇಷದಲ್ಲಿ ಅಪೇಕ್ಷೆ ಮಾಡ್ತೀವಿ ಅಂದ ಬಳಿಕ ಇದು ವೇಷಕ್ಕೆ ಇದು ಭೂಷಣ ಆಗೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಇದು ಲಾಂಛನಕ್ಕೆ ಕಲಂಕ ಬರಬಾರದು ಅಂತ ತಿಳ್ಕೊಂಡು ಅವರು ತಮ್ಮ ಕೃಪಾದೃಷ್ಟಿಯನ್ನ ತಪಸ್ಸಿನ ಶಕ್ತಿಯನ್ನು ಅವನ ತಮ್ಮ ದೃಷ್ಟಿ ಮುಖಾಂತರ ಅವನ ದೃಷ್ಟಿಯಲ್ಲಿ ಬಿಟ್ಟು ಅವನ ಮಸ್ತಕದ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು ಅವನಿಗೆ ಮನಃಶಕ್ತಿಯ ಮುಖಾಂತರವಾಗಿ ಅವನಿಗೆ ಉಪದೇಶ ಮಾಡಿದಾಗ ಅವನು ಎಷ್ಟು ಉನ್ನತ ಸ್ಥಿತಿ ಹೋದ ಅಂದ್ರೆ ಆ 100 ಮಂದಿಗಿಂತಲೂ ಹೆಚ್ಚಿನ ಸ್ಥಿತಿ ಅವನಿಗೆ ಪ್ರಾಪ್ತ ಆಯ್ತು. ಅದಾದ ಬಳಿಕ ಗುರುಗಳು ಅವನಿಗೆ ವೇದಾಧೀಕ್ಷಣೆ ಮಾಡಿಬಿಟ್ರು. ಅವಾಗ ಗುರೋರ್ ಆಲೋಕ ಮಾತ್ರೇಣ ಹಸ್ತ ಮಸ್ತಕ ಯೋಗತಃ ಎಸ್ ಶಿವತ್ವ ಸಮಾವೇಶ. ಅವನಿಗೆ ನೀನೇ ಶಿವ, ಶಿವನಾದವನಲ್ಲಿ ಅಶಿವದ ಭಾವನೆಗಳು ಬರಬಾರದು, ಅಮಂಗನದ ಬಯಕೆಗಳು ಬರಬಾರದು ಅನ್ನುವಂತಹ ದೃಷ್ಟಿಯೊಳಗೆ ತಮ್ಮ ಸಂಪೂರ್ಣ ಸಂಕಲ್ಪ ಶಕ್ತಿಯನ್ನು ಆತನ ಮೇಲೆ ಹರಿಸಿ ಆಶೀರ್ವಾದ ಮಾಡಿದಾಗ ಅವಾಗ ಪೂರ್ಣ ಕೃತಕೃತ್ಯನಾದ. ಅವಾಗ ಗುರುಗಳು ಹೇಳಿದ್ರು, ಕೇಳ್ರಿ ಇವನಿಗೆ ಅಂದ್ರು ರಾಜನಿಗೆ. ಕೇಳೋದೇನ್ರಿ, ನಾವೆಲ್ಲ ಕೇಳೆಲ್ಲ ರೆಡಿಮೇಡ್ ಆಗೇ ಬಂದೀವಿ. ಅವ್ರು ಹ್ಞೂ ಅಂದಾರ, ನೀವು ಅಪ್ಪಣೆ ಕೊಡೋದಷ್ಟೇ. ಅಂದ ಇನ್ನೊಂದು ಮಾತು ಕೇಳ್ರಿ, ಕರ್ಕೊಂಡು ಹೋಗಿಂತ ಮೊದಲು. ಅವಾಗ ಯಾಕ್ರಿ ಮತ್ತೆ ನಮಗೆ ಹ್ಞೂ ಅಂದಿದ್ರಲ್ಲ, ಮತ್ತೆ ಯಾರಾದ್ರಿಲ್ಲ. ಅವ ರಾಜನ್ನ ಮರ್ತ, ರಾಜಕುಮಾರನ ಕೂಡ ಮರ್ತ, ಅಷ್ಟೊಂದು ವಿಸ್ಮೃತಿಯಾಗಿ ಆ ಶಿವ ಸ್ವರೂಪದೊಳಗನ ಕುಳಿತುಕೊಂಡಾಗ ಅವ ಅಂದ, ನನಗೆ ಪ್ರಪಂಚದಲ್ಲಿ ಏನೂ ಬೇಕಾಗಿಲ್ಲ ಅಂತ, ನನಗೆ ಯಾವ ಬಯಕೆಯನ್ನು ಕೂಡ ಇಲ್ಲ. ನನಗೆ ಗುರುವಿನ ಅನುಗ್ರಹ ಆಯ್ತು, ಅಲಭ್ಯ ಲಾಭ ನನಗೆ ಪ್ರಾಪ್ತಿ ಆಯ್ತು. ಯಾವ ಲಾಭ ಆಗೋಣ ನಂತರ ಮತ್ತೊಂದು ಅದರದ ಅಪೇಕ್ಷೆ ನಮಗೆ ಆಗಂಗಿಲ್ಲ. ಅದಕ್ಕೆ ಎಲ್ಲಕ್ಕಿಂತಲೂ ದೊಡ್ಡ ಲಾಭ ಅಂದ್ರೆ ಆತ್ಮಲಾಭ ಅಂತ. ಆತ್ಮಲಾಭಾತ್ ಪರಂ ಲಾಭೋನ ವಿದ್ಯತೆ. ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಜನ್ಮ ತಾಳೆ ಬಂದ ಬಳಿಕ ಎಲ್ಲಕ್ಕೂ ದೊಡ್ಡ ಲಾಭ ಯಾವುದಪ್ಪ ಅಂದ್ರೆ ತನ್ನ ಆತ್ಮದ ಅರಿವು ಮಾಡಿಕೊಳ್ಳೋದೇ ಒಂದು ದೊಡ್ಡ ಲಾಭ ಅಂತ. ಪರಮಾತ್ಮನ ಜ್ಞಾನ ಮಾಡಿಕೊಳ್ಳೋ ಒಂದು ದೊಡ್ಡ ಲಾಭ. ಆದ್ರೆ ಅಂಥ ದೊಡ್ಡ ಲಾಭ ಆದ ಬಳಿಕ ಸಾಮಾನ್ಯ ಲಾಭ ಒಳಗಡೆ ಮನುಷ್ಯ ಅಪೇಕ್ಷೆ ಕೊಡಂಗಿಲ್ಲ ಅಂತ. ಅದಕ್ಕೆ ಇವತ್ತು ನನಗೆ ನನ್ನ ಜೀವನದಲ್ಲಿ ಎಂದೆಂದೂ ನಾನು ಸಾಧಿಸದೇ ಇರತಕ್ಕಂಥ ಒಂದು ದೊಡ್ಡ ಲಾಭ ನನಗೆ ಪ್ರಾಪ್ತಿ ಆಗ್ಯದ. ಅದಕ್ಕೆ ಈ ಲಾಭದ ಮುಂದೆ ಈ ಕ್ಷುದ್ರವಾಗಿರ್ತಕ್ಕಂಥ ಹಣ್ಣು ಹೆಣ್ಣು ಮಣ್ಣು ಇವ್ಯಾವು ನನಗೆ ಹೆಚ್ಚಿನ ಲಾಭಗಳಲ್ಲ. ಅದಕ್ಕೆ ಈ ಹಚೇದ ವೇದಿ ಆತ ಸತ್ಯಮಸ್ತಿ ನೋಚೇದಿಹ ವೇದಿ ಮಹತಿ ವಿನಷ್ಟಿ. ಉಪನಿಷತ್ರು ಹೇಳ್ತವೆ, ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದ ಬಳಿಕ ಈ ಆತ್ಮ ಪರಮಾತ್ಮರ ಜ್ಞಾನ ಮಾಡಿಕೊಳ್ಳದೆ ಹೋದ ಅಂದ್ರೆ ಅದಕ್ಕಿಂತಲೂ ದೊಡ್ಡ ಹಾನಿ ಮತ್ತೊಂದು ಯಾವುದಿಲ್ಲ. ಅದು ಪ್ರಾಪ್ತಿ ಆಯ್ತಂದ್ರೆ ಅದಕ್ಕಿಂತಲೂ ದೊಡ್ಡ ಲಾಭನ ಕೂಡ ಯಾವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕಂಥ ಲಾಭ ನನಗೆ ಪ್ರಾಪ್ತಿ ಆಗಿರೋದ್ರಿಂದ ನನಗೆ ಬೇರೆ ಏನೂ ಬೇಡ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ನಿರುಪಾಯನಾಗಿ ರಾಜ ನಿರಾಶನಾಗಿ ಹೋಗಬೇಕಾಯ್ತು. ಒಬ್ಬ ದೊಡ್ಡ ಯೋಗಿಯಾದ ಅನ್ನುವಂಥ ವಿಚಾರ ಬರ್ತದೆ. ಅದಕ್ಕೆ ಇದು ಎದುರು ಫಲ ಅಂತ, ಇದು ವೇದ ದೀಕ್ಷೆ, ಗುರುವಿನ ಕೃಪಾಮಯವಾಗಿರ್ತಕ್ಕಂಥ ದೃಷ್ಟಿಯಿಂದ ಅಂತ ಶಕ್ತಿ ಜೀವಾತ್ಮನಿಗೆ ಪ್ರಾಪ್ತಿಯಾಗ್ತದೆ. ಹೀಗೆ ವೇದಾದೀಕ್ಷೆಯ ಮೂಲಕವಾಗಿ ಜೀವಾತ್ಮನಲ್ಲಿರ್ತಕ್ಕಂಥ ಆಣವ ಮನವನ್ನು ದೂರ ಮಾಡಿ ಅಲ್ಲಿ ನಮಗೆ ಭಾವಲಿಂಗದ ಜ್ಞಾನ ಮಾಡಿಕೊಡ್ತಾರೆ. ಭಾವಲಿಂಗ ಅಂದ್ರೇನು? ಶಿವೋಹಂ ಭಾವನ, ಅಹಂ ಶಿವ, ನಾನು ಶಿವಸ್ವರೂಪನಿದ್ದೇನೆ ಅನ್ನುವಂಥ ಏನು ಅರು ನಮಗಾಗ್ತದ, ಅದಕ್ಕನ ಭಾವಲಿಂಗ ಅಂತ ಕರೀತಾರೆ. ಅದಕ್ಕೆ ಭಾವಲಿಂಗವನ್ನು ಪೂಜೆ ಮಾಡಲಿಕ್ಕೆ ಬೇರೆ ಹೊರಗಿನ ಯಾವ ಉಪಚಾರಗಳ ಅವಶ್ಯಕತೆ ಇಲ್ಲ. ಯಾವಾಗ ಯಾವಾಗ ನಿಮಗೆ ಶಿವಮಯ ಭಾವನಾ ಬರುತ್ತದೆ, ಪ್ರಪಂಚವೆಲ್ಲವನ್ನು ಕೂಡ ಶಿವಮಯವಾಗಿ ನೋಡ್ತಾ ಇದ್ದೀರಿ, ಅವಾಗ ನೀವು ಭಾವಲಿಂಗ ಪೂಜನೆ ಮಾಡ್ತೀರಿ. ಅದಕ್ಕೆ ಆಣವ ಮನವನ್ನು ನಿವೃತ್ತಿ ಮಾಡಿ ಶಿವ ಭಾವನೆಯನ್ನ ತಂದುಕೊಡ್ತಕ್ಕಂಥ ದೀಕ್ಷೆಗೇನೆ ಅದಕ್ಕೆ ವೇದಾದೀಕ್ಷಾ ಅಂತ ಕರ್ಕೊಂಡ್ಬರ್ತಾರೆ. ಇದು ಆಣವ ಮನವನ್ನ ನಿವೃತ್ತಿ ಮಾಡತಕ್ಕಂಥ ದೀಕ್ಷಾ ಸಂಸ್ಕಾರ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಇನ್ನು ಎರಡು ದೀಕ್ಷೆಗಳ ವಿಚಾರವನ್ನ ನಾಳೆಗೆ ವಿಚಾರ ಮಾಡೋಣ ಅಂತ ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. Thank you.